ವಾಕ್ಯೇನ ಮುಂದೆ ತದಯಂ ಪ್ರಯೋಗ ಸತ್ಯಜ್ಞಾನಾದಿ ವಾಕ್ಯಂ ಅಖಂಡಾರ್ಥನಿಷ್ಠಂ ಲಕ್ಷಣವಾಕ್ಯತ್ವಾತ್ ಪ್ರಕೃಷ್ಟ ಪ್ರಕಾಶ ಚಂದ್ರ ಪ್ರಕಾಶಶ್ಚಂದ್ರ ಇತ್ಯಾದಿ ವಾಕ್ಯವತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ವಾಕ್ಯಗಳೆಲ್ಲ ಅಖಂಡಾರ್ಥನಿಷ್ಠಂ ಅಖಂಡಾರ್ಥವನ್ನು ಹೇಳ್ತಾ ಇವೆ. ಲಕ್ಷಣವಾಕ್ಯತ್ವಾತ್ ಲಕ್ಷಣವಾಕ್ಯವಾಗಿರುವುದರಿಂದ ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ಯಾದಿ ವಾಕ್ಯವತ್ ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ಯಾದಿ ಮಾತುಗಳಲ್ಲಿ ಚಂದ್ರನನ್ನು ನಕ್ಷತ್ರಾದಿಗಳಿಂದ ಬೇರೆ ಅಂತ ಹೇಳೋದಕ್ಕೋಸ್ಕರ ಹೇಗೆ ಪ್ರಕೃಷ್ಟ ಪ್ರಕಾಶ ಚಂದ್ರ ಅಂತ ಹೇಳ್ತಾರೋ ಆ ರೀತಿಯಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂಥೇಳಿ ಬ್ರಹ್ಮನಿಂದ ಭಿನ್ನವಾದ ವಸ್ತುಗಳಿಂದ ಬ್ರಹ್ಮನನ್ನು ಪ್ರತ್ಯೇಕ ಮಾಡಿ ಹೇಳೋದಕ್ಕೆ ಹೇಳಿದ್ದೆ ಹೊರತು ಬ್ರಹ್ಮನಲ್ಲಿ ಸತ್ಯತ್ವಾದಿ ಗುಣಗಳಿವೆ ಅಂತ ಅರ್ಥ ಅಲ್ಲ ಅಂತ ವಾದ. ತಥಾ ಸತ್ಯಜ್ಞಾನಾದಿ ವಾಕ್ಯಂ ಬ್ರಹ್ಮಸ್ವರೂಪ ಮಾತ್ರ ಪರಂ. ಆದ್ದರಿಂದ ಸತ್ಯಜ್ಞಾನಾದಿ ವಾಕ್ಯಗಳು ಅಲ್ಲಿ ಚಂದ್ರ ಅಂದರೆ ಚಂದ್ರ ಪ್ರಕೃಷ್ಟ ಪ್ರಕಾಶ ಎಂಬುದೇನು ನಕ್ಷತ್ರಾದಿಗಳಿಂದ ವ್ಯಾವೃತ್ತಿ ಮಾಡಲಿಕ್ಕೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಸತ್ಯಜ್ಞಾನಾದಿ ವಾಕ್ಯಗಳು ಕೂಡ ಬ್ರಹ್ಮಸ್ವರೂಪ ಮಾತ್ರ ಪರಂ. ತತ್ ಪ್ರಶ್ನೋತ್ತರತ್ವಾತ್ ಯಾಕೆ ಬ್ರಹ್ಮಶಬ್ದಕ್ಕೆ ಏನು ಲಕ್ಷಣ ಅಂತ ಕೇಳಿದರೆ ಕೊಟ್ಟ ಉತ್ತರ ಯದ್ ಯತ್ ಸ್ವರೂಪ ಮಾತ್ರ ಪ್ರಶ್ನೋತ್ತರಂ ತತ್ ಸತ್ ಸ್ವರೂಪ ಮಾತ್ರ ಪರಂ ಯಥಾ ಉದಾಹೃತಂ ವಾಕ್ಯಂ. ಯಾವ ಪ್ರಶ್ನೆ ಸ್ವರೂಪ ಮಾತ್ರ ಪರವಾಗಿದ್ದರೆ ಆ ಪ್ರಶ್ನೆಗೆ ಉತ್ತರ ಬರತಕ್ಕಂಥದ್ದು ಕೂಡ ಏನಾಗಿರುತ್ತೆ ಸ್ವರೂಪ ಮಾತ್ರ ಪರವಾಗಿರುತ್ತೆ. ಇದೆಲ್ಲ ಅವನು ವಾದಗಳು. ಏವಂ ತತ್ವಮಸಿ ಇತ್ಯಾದಿ ಬ್ರಹ್ಮಾತ್ಮತ ಆದಾತ್ಯ ಪರಮಪಿ ವಾಕ್ಯಂ ಅಖಂಡಾರ್ಥನಿಷ್ಠಂ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳೇನಿವೆ ಅಲ್ಲೂ ಕೂಡ ಆತ್ಮೈಕ್ಯವೇ ತಾತ್ಪರ್ಯ ಹೊರತು ಮತ್ತೊಂದಲ್ಲ. ಕೋಹಂ ಇತಿ ಸ್ವರೂಪ ಮಾತ್ರ ಜಿಜ್ಞಾಸಾಯಾಂ ಹಿ ಏತದುಚ್ಯತೆ. ಕಹ ಅಹಂ ಕೋಹಂ ನಾನು ಯಾರು ಅನ್ನೋ ಪ್ರಶ್ನೆಗೆ ಜಿಜ್ಞಾಸಾಯಾಂ ಹಿ ಏತದುಚ್ಯತೆ ತತ್ವಮಸಿ ಅಂತ ಹೇಳಿದ್ದಾರೆ. ಕಿಂಚನ ತಾವದತ್ರ ದೇವತತ್ವಸ್ಯ ಗೌರಿತಿವತ್ ವಿಶಿಷ್ಟಾರ್ಥತ. ದೇವತತ್ವಸ್ಯ ಗೌಹು ಅಂತಿದ್ದ ಹಾಗೆ ವಿಶಿಷ್ಟಾರ್ಥ ಇಲ್ಲ ಇಲ್ಲಿ. ಸ್ವರೂಪ ಮಾತ್ರ ಪರವಾದ ಪ್ರಶ್ನೆ ಇದು. ಸಮಾನಾಧಿಕರಣತ್ವಾ ತತ್ ತ್ವಂ ಅಸಿ ಮೂರು ಸಮಾನಾಧಿಕರಣವಾದ ನೀನು ಅದು ಆಗಿರುವಿ ಅಂತ ಹೇಳಬೇಕಾದ್ರೆ ನೀನು ಎಂಬುದು ಅದು ಅನ್ನುವುದು ಆಗಿರುವೆ ಅನ್ನೋದೇನದು ಸಮಾನಾಧಿಕರಣ ಒಂದೇ ಆಶ್ರಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅಲ್ಲಿ ಆಗಲ್ಲ ದೇವದತ್ತಸ್ಯ ಗೌಹು ಅಂತ ಹೇಳಬೇಕಾದ್ರೆ ದೇವದತ್ತ ಬೇರೆ ಗೌಹು ಬೇರೆ. ದೇವದತ್ತನ ಗೌಹು ಇದು ನೀನು ಅದು ಆಗಿರುವೆ ಅಂತ ಹೇಳಬೇಕಾದ್ರೆ ನೀನು ಅದೇ ಅದು ಅದೇ ಆಗಿರುವೆ ಅದೇ. ನಾಪಿ ಮೃದ್ಘಟೋ ನೀಲೋತ್ಪಲಮಿತಿವತ್ ಮೃದ್ಘಟಃ ನೀಲೋತ್ಪಲಂ ಮಣ್ಣಿನ ಗಡಿಗೆ ನೀಲೋತ್ಪಲಂ ನೀಲಕಮಲ ಇತ್ಯಾದಿಗಳಂತೆ ಅಲ್ಲ. ಅಕಾರ್ಯಕಾರಣ ದ್ರವ್ಯ ನಿಷ್ಠತ್ವಾತ್ ಅದೆಲ್ಲ ಏನವು ಹುಟ್ಟಿ ಬಂದಿರತಕ್ಕಂಥ ಪದಾರ್ಥಗಳು ಬ್ರಹ್ಮ ಅಂಥ ಪದಾರ್ಥ ಅಲ್ಲ. ಅಕಾರ್ಯಕಾರಣ ದ್ರವ್ಯ ನಾಪಿ ಅಭೇದ ವಿಶಿಷ್ಟಂ ಬೋಧ್ಯಂ ಸ್ವರೂಪಾಭೇದಸ್ಯ ಸಿದ್ಧತ್ವಾತ್. ಇನ್ನು ಬರೀ ಅಭೇದ ಹೇಳೋ ಉದ್ದೇಶವೂ ಅಲ್ಲಿಲ್ಲ. ಸ್ವರೂಪಾಭೇದ ಯಾವಾಗಲೂ ಇದ್ದೇ ಇದೆ. ತಚ್ಛಬ್ದಾರ್ಥೇನ ಅಭೇದಸ್ಯ ವಿರುದ್ಧತ್ವೇನ ಬೋಧಯಿತುಮ ಶಕ್ಯತ್ವಾತ್. ಅತಃ ತತ್ರ ಸ್ವಾರ್ಥ ಏಕದೇಶ ತ್ಯಾಗಲಕ್ಷಣಯ ಭೇದಭ್ರಮ ವಿದಾಸದ್ವಾರೇಣ ಸ್ವರೂಪ ಮಾತ್ರ ಪರ್ಯವಸಾನಮೇವ. ಅಲ್ಲೂ ಕೂಡ ತತ್ವಮಸಿ ಇತ್ಯಾದಿಗಳಲ್ಲಿ ಸ್ವಾರ್ಥ ಏಕದೇಶ ತ್ಯಾಗಲಕ್ಷಣಯ ಒಂದು ಅರ್ಥವನ್ನು ಅದರಲ್ಲಿ ಬಿಟ್ಟುಬಿಟ್ಟು ಉಳಿದ ಅರ್ಥವನ್ನು ಇಟ್ಟುಕೊಂಡು ಭೇದಭ್ರಮ ವಿದಾಸದ್ವಾರೇಣ ಭೇದಭ್ರಮ ಜೀವೇಶ್ವರರಿಗೆ ಭೇದ ಇರ್ತಕ್ಕಂಥ ಭ್ರಮೆ ಇದೆಯಲ್ಲ ಅದು ಹೋಗೋದಕ್ಕೋಸ್ಕರವಾಗಿ ಆ ಮಾತು ಬಂದಿದೆ. ಅತೈವನ ಪರ್ಯಾಯತ್ವೇನ ವ್ಯರ್ಥತಾ ಪ್ರಸಂಗ. ಹಾಗಿದ್ರೆ ತತ್ ತ್ವಂ ಎಲ್ಲ ಒಂದೇ ಅಂತ ಹೇಳೋದಾದರೆ ಪರ್ಯಾಯ ಪದಗಳಾಗುತ್ತಲ್ಲ ಅಂತ ಕೇಳಿದರೆ ಅದೂ ಅಲ್ಲ. ಯಥಾ ಖಲು ಕೋಯಂ ಇತ್ಯಾದಿ ಇತ್ಯಪೇಕ್ಷಾಯಾ ಮುಕ್ತೆ ಸೋಯಂ ದೇವದತ್ತ ಇತಿ ವಾಕ್ಯೇ ಪದತ್ರಯಸ್ಯ ದೇವದತ್ತ ಸ್ವರೂಪ ಮಾತ್ರ ಪರ್ಯವಸಾನೇಪಿ ವಿಶಿಷ್ಟಾಭಿಧಾನದ್ವಾರೇಣ ಭಾಗತ್ಯಾಗಲಕ್ಷಣೆಯ ಪ್ರವೃತ್ತೇ ನ ಪರ್ಯಾಯತ್ವಂ ಭೇದಭ್ರಮ ವಿದಾಸೇನ ಸಾರ್ಥಕ್ಯಂಚ. ಸೋಯಂ ದೇವದತ್ತ ಅನ್ನೋ ಕೇಸಿನಲ್ಲಿ ಹೇಗೋ ತತ್ವಮಸಿ ಅನ್ನೋ ಕೇಸ್ ಹಾಗೆ ಸಹ ಅಯಂ ದೇವದತ್ತ ಅವನ ಆ ದೇವದತ್ತನೇ ಇವನು ಅದೇ ತತ್ವಂ ಅಸಿ ಇದೇ ನೀನು ಅದೇ ಆಗಿರುವಿ. ಅಲ್ಲಿ ಹೇಗೆ ಅದೇ ದೇವದತ್ತ ಅಂತ ಬರುತ್ತೋ ಅದೇ ಬ್ರಹ್ಮ ನೀನು ಅಂತ ಅರ್ಥ. ಇದೆಲ್ಲ ಅವನ ವಾದಗಳು. ಅತ್ರಾಪಿ ಪ್ರಯೋಗ ತತ್ವಮಸಿ ಇತ್ಯಾದಿ ವಾಕ್ಯಂ ಅಖಂಡಾರ್ಥ ನಿಷ್ಠಂ. ತತ್ವಮಸಿ ಇತ್ಯಾದಿ ವಾಕ್ಯಗಳು ಅಖಂಡಾರ್ಥವನ್ನು ಹೇಳಕ್ಕೆ ಹೊರಟಿವೆ. ಅಕಾರ್ಯಕಾರಣ ದ್ರವ್ಯ ನಿಷ್ಠತ್ವೇ ಸತಿ ಸಮಾನಾಧಿಕರಣತ್ವ ಕಾರ್ಯಕಾರಣ ಸಂಬಂಧ ಇಲ್ಲದೆ ಇರತಕ್ಕಂಥ ದ್ರವ್ಯದ ಬಗ್ಗೆ ಹೇಳ್ತಾ ಇದೆ ಪ್ಲಸ್ ಸಮಾನಾಧಿಕರಣವಾಗಿರೋಣದ್ರಿಂದ ಸೋಯಂ ದೇವದತ್ತ ಇತ್ಯಾದಿ ವಾಕ್ಯವತೆ ಸೋಯಂ ದತ್ತ ದೇವದತ್ತ ಇತ್ಯಾದಿ ವಾಕ್ಯಗಳು ಹೇಗೋ ಹಾಗೆ ಸ್ವರೂಪ ಪ್ರಶ್ನೆ ಉತ್ತರತ್ವಾಚ್ಯ ಪೂರ್ವವತ್ ಪ್ರಯೋಗ. ಸ್ವರೂಪ ಪ್ರಶ್ನೆ ಉತ್ತರತ್ವಾಚ್ಯ ಕೋಹಂ ಅನ್ನೋ ಸ್ವರೂಪ ವಿಷಯಕ ಪ್ರಶ್ನೆಗೆ ತತ್ವಮಸಿ ಅನ್ನೋ ಪ್ರಶ್ನೆ ಉತ್ತರ ಆಗಿರೋದ್ರಿಂದ ಅದೇ ಅರ್ಥ ಮಾಡಬೇಕು. ಅತಃ ಶ್ರುತೀನಾಂ ಅಖಂಡಾರ್ಥತ್ವಸ್ಯ ಪ್ರವಿತತ್ವಾತ್ ಅನುಪಪತ್ಯಭಾವಶ್ಚ ಕಥಂ ಸಗುಣಂ ಬ್ರಹ್ಮ ಶ್ರುತ್ಯಭಿಪ್ರೇತಮಿತಿ. ಆದ್ದರಿಂದ ಶ್ರುತಿಗಳಲ್ಲಿ ಬ್ರಹ್ಮ ಸಗುಣ ಅಂತ ಹೇಳಿದ್ದಾರೆಂಬ ವಾದ ಸರಿಯಲ್ಲ. ಅಲ್ಲಿ ಸಗುಣತ್ವ ಹೇಳಿರೋದು ಹೇಗೆ ಅಂದರೆ ಪ್ರಕೃಷ್ಟ ಪ್ರಕಾಶಶ್ಚಂದ್ರ ಇತ್ಯಾದಿ ಇದ್ದಂತೆ ಉಳಿದ ಪದಾರ್ಥಗಳಿಂದ ಚಂದ್ರನನ್ನು ಪ್ರತ್ಯೇಕ ಮಾಡೋ ಉದ್ದೇಶ ಮಾತ್ರ ಇದೆಯೇ ಹೊರತು ಮತ್ತೇನು ವಿಷಯ ಅಲ್ಲಿಲ್ಲ. ಅದಕ್ಕೆ ಗುಣ ಹೇಳೋ ಉದ್ದೇಶ ಶ್ರುತಿಗಳಿಗೆ ಇಲ್ಲ ಅಂತ ಹೇಳಿದರು. ಅದು ಉತ್ತರ ಕೊಡಬೇಕೀಗ. ಉತ್ತರ ಕೊಡ್ತಾರೆ, ತದೇತ ತಸತ್. ನೀನು ಹೇಳಿದ ಎರಡು ಪ್ರಯೋಗಗಳು ಕೂಡ ಸರಿಯಾದ ಪ್ರಯೋಗಗಳಲ್ಲ. ದೃಷ್ಟಾಂತಸ್ಯ ಸಾಧ್ಯ ವಿಕಲತ್ವಾದಿತ್ಯಾಶಯವಾನ್ ಆದ್ಯ ದೃಷ್ಟಾಂತಂ ತಾವದ್ದೂಷಯತಿ. ಎರಡು ದೃಷ್ಟಾಂತ ಕೊಟ್ಟಿತ್ತು, ಒಂದು ಸ್ವಯಂ ದೇವದತ್ತ ಅಂತ, ಒಂದು ಪ್ರಕೃಷ್ಟ ಪ್ರಕಾಶಶ್ಚಂದ್ರ ಅಂತ ಒಂದು. ಅದಕ್ಕೆ ಆದ್ಯ ದೃಷ್ಟಾಂತ ಯಾವುದು, ಮೊದಲ ದೃಷ್ಟಾಂತ ಯಾವುದು ಅಂದರೆ ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ಯಾದಿಷು ಪ್ರಕೃಷ್ಟತ್ವಾದಿ ವಿಶೇಷಣಾನಿ ಸಂತೇವೇತಿರ ಸತ್ಸಾಮ್ಯಂ. ನೀನು ಕೊಟ್ಟ ಉದಾಹರಣೆ ಏನೂ ಸರಿಯಲ್ಲ. ಚಂದ್ರ ಯಾರು ಅಂತ ಕೇಳಿದರೆ ಆಕಾಶದಲ್ಲಿ ಯಾರೋ ಹೇಳಬೇಕಾಗಿದೆ ಚಂದ್ರ ಅಂತ ಪರಿಚಯ ಮಾಡಿಕೊಡ್ಬೇಕಾಗಿದೆ. ಒಂದು ಪ್ರಶ್ನೆ ಏನು, ಪ್ರಕೃಷ್ಟ ಪ್ರಕಾಶ ಚಂದ್ರ ಅಂತ ಹೇಳಿದೆ, ಹೆಚ್ಚು ಪ್ರಕಾಶ ಇರೋಣೆ ಚಂದ್ರ ಅಂತ ಹೇಳಿದರು. ಅಲ್ಲಿ ಅವನು ಅವನ ಮಾತಿನ ಪ್ರಕಾರ ಅದಕ್ಕೆ ಅರ್ಥ ಏನು ಅಂದರೆ ಪ್ರಕೃಷ್ಟ ಪ್ರಕಾಶ ಇರುವಿಕೆ ಚಂದ್ರ ಲಕ್ಷಣ ಅಲ್ಲ, ಉಳಿದವಗಡಿಂದ ಬೇರೆ ಅಂತ ಹೇಳೋದಕ್ಕೆ ಅಷ್ಟೇ ಅಂತ ಹೇಳಿರೋದು ಅಂತ ಹೇಳಿದ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ಯಾದಿಷು ಪ್ರಕೃಷ್ಟತ್ವಾದಿ ವಿಶೇಷಣಾನೇ ಸಂತೇವ. ಆ ಚಂದ್ರ ನಕ್ಷತ್ರಾದಿಗಳಿಂದ ಭಿನ್ನ ಅಂತ ಗೊತ್ತಾಗೋದ್ರ ಜೊತೆಗೆ ಪ್ರಕೃಷ್ಟ ಪ್ರಕಾಶ ಹೊಂದಿದವನು ಅಂತಲೂ ಗೊತ್ತಾಗುತ್ತೆ. ಚಂದ್ರ ಪ್ರಕೃಷ್ಟ ಪ್ರಕಾಶ ಇದೆಯೋ ಇಲ್ವೋ. ಆ ದೃಷ್ಟಾಂತದ ಪ್ರಕಾರ ಚಂದ್ರ ನಕ್ಷತ್ರಾದಿಗಳಿಂದ ಬೇರೆ ಎನ್ನೋದು ಹೌದು, ಅತಿ ಹೆಚ್ಚು ಪ್ರಕಾಶ ಹೊಂದಿರೋಣ ಅಂತ ಹೇಳೋದು ಹೌದು. ಅಂದಮೇಲೆ ಆ ಎಕ್ಸಾಂಪಲ್ ಪ್ರಕಾರ ಸಗುಣ ಬ್ರಹ್ಮ ಆಯ್ತು, ಎದುರುಗಡೆ ಬ್ರಹ್ಮ ಆಯ್ತು. ಅದು ಅಲ್ಲೇನಾದರೂ ಕೂಡ ಚಂದ್ರನಲ್ಲಿ ಪ್ರಕೃತ ಪ್ರಕಾಶವೇ ಇಲ್ಲದೆ ಹೋಗಿಬಿಟ್ಟಿದ್ರೆ ಏನು ಮಾಡಬೇಕಾಗ ನೋಡಿದ್ರೆ ಬೇರೆ ಮಾಡೋದು ಕಷ್ಟೇ ಹೇಳಿದರೆ ಹೊರತು ಅದು ಪ್ರಕಾಶವೇ ಇಲ್ಲ ಅಂತ ಹೇಳಬೇಕಾಗಿ. ಪ್ರಕಾಶ ಇದೆ ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ಯಾದಿಷು ಪ್ರಕೃಷ್ಟತ್ವಾದಿ ವಿಶೇಷಣಾನಿ ಸಂತೆ ವೈದಿನ ತತ್ಸಾಮ್ಯಂ. ಆದ್ದರಿಂದ ಅದೇ ದೃಷ್ಟಾಂತ ಕೊಡೋದಾದರೆ ಸಗುಣ ಬ್ರಹ್ಮನಿಗೆ ಉಪಯೋಗ ಆಗುತ್ತೆ ಹೊರತು ನಿರ್ಗುಣ ಬ್ರಹ್ಮನಿಗೆ ಅಲ್ಲ. ಇತ್ಯಾದಿಷು ಲಕ್ಷಣ ವಾಕ್ಯು ಸ್ಥಿತಾನ ಪದಾನ ಅಭಿಧೇಯಾನಿ ಇತಿ ಶೇಷ ಇತಿ ಶಬ್ದೋ ಹೇತೋ ನ ತತ್ಸಾಮ್ಯಂ ಸತ್ಯಜ್ಞಾನಾದಿ ವಾಕ್ಯಾನಾಮಿತಿ ಶೇಷ. ತೇರ್ಹೋ ತತ್ವ ಸತ್ಯಜ್ಞಾನಾದಿ ವಾಕ್ಯಗಳಿಗೆ ಯಾವುದೋ ಅರ್ಥ ಹೇಳೋದಕ್ಕೆ ಬರೋದಿಲ್ಲ. ನಾ ಏತದೃಷ್ಟಾಂತೇರ ಏಷಾ ಅಖಂಡಾರ್ಥತಾ ಸಾಧನ ಯುಕ್ತಮಿತಿ ಯಾವಂತ. ಆದ್ದರಿಂದ ಆ ದೃಷ್ಟಾಂತ ಇಟ್ಟುಕೊಂಡು ಅಖಂಡಾರ್ಥತ್ವವನ್ನು ಹೇಳ್ತೇವೆ ಅಂಥೇಳಿ ಬ್ರಹ್ಮ ನಿರ್ಗುಣತ್ವ ಹೇಳ್ತೇವೆ ಎಂಬುದು ಸರಿಯಲ್ಲ. ಇದಮುಕ್ತಂ ಭವತಿ ಶಿಕಾರ ಇನ್ನು ಸ್ಪಷ್ಟ ಮಾಡುತ್ತಾರೆ. ಇದಮುಕ್ತಂ ಭವತಿ ಇಷ್ಟು ಹೇಳಿದಂತೆ ಆಯಿತು. ಲಕ್ಷಣಾಹಿ ವಾಚ್ಯಾರ್ಥ ಅಸಂಭವೇ ಸಮಾಸ್ಯಮಾಣ ಗಂಗಾಯಾಮ್ ಘೋಷ ಇತ್ಯಾದಿ ವಾಕ್ಯೇಶು ದೃಷ್ಟಾ. ಲಕ್ಷಣಾವೃತ್ತಿ ವೃತ್ತಿಗಳು ಮುಖ್ಯವಾಗಿ ಮೂರು. ಕಾವ್ಯದಲ್ಲಿ ವೃತ್ತಿಗಳು ಬೇರೆ, ಶಾಸ್ತ್ರದಲ್ಲಿ ವೃತ್ತಿಗಳು. ವೃತ್ತಿಗಳು ಅಂದರೆ ಏನು, ಒಂದು ಪದ ಅರ್ಥವನ್ನು ಹೇಗೆ ಹೇಳುತ್ತೆ ಅಂತ ಹೇಳ್ತೇವಲ್ಲ ಅದಕ್ಕೆ ವೃತ್ತಿ ಅಂತ ಕರೀತಾರೆ. ಘಟ ಘಟ ಅಂತ ಹೇಳುತ್ತೆ ಅಂತ ಕೇಳಿದರೆ ಅದೇನದು, ವಾಚ್ಯ ವಾಚಕ ಭಾವ ಸಂಬಂಧ. ಘಟ ಅಂತಕ್ಕಂಥ ಪದದಿಂದ ಘಟ ಅನ್ನೋ ಒಂದು ವಸ್ತು ವಾಚ್ಯವಾಗಿದೆ. ಗಂಗಾ ಶಬ್ದಕ್ಕೆ ಗಂಗಾ ನದಿ ಅಂತ ಅರ್ಥ ಮಾಡಿಕೊಂಡ್ರೆ ಏನದು, ವಾಚ್ಯ ವಾಚಕ ಭಾವ ಸಂಬಂಧ ಅದು. ಆಮೇಲೆ ಗಂಗಾಯಾಮ್ ಘೋಷ, ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಹೇಳಿದಾಗ ಗಂಗೆಯಲ್ಲಿ ಹಳ್ಳಿ ಇರೋ ಚಾನ್ಸೇ ಇಲ್ಲ, ಗೊತ್ತಾಯ್ತಾ? ಅದು ಗಂಗಾ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಅಲ್ಲಿ ವಾಚ್ಯವಾಚಕ ಭಾವ ಸಂಬಂಧ ಅಲ್ಲ, ಲಕ್ಷ್ಯ. ಅದೇನಾಗುತ್ತೆ ಅಲ್ಲಿ ಗಂಗಾ ಶಬ್ದದಿಂದ ಗಂಗಾ ತೀರ ಅಂತ ಅರ್ಥ ಹೊರತು ಗಂಗಾ ಪ್ರವಾಹ ಅಂತ ಅರ್ಥ ಅಲ್ಲ. ಅದೇನಂತಾರೆ ಅದಕ್ಕೆ, ಲಕ್ಷ್ಯಾರ್ಥ ಅಂತ ಹೇಳಿ. ಅದು ವಾಚ್ಯಾರ್ಥ, ಇದು ಲಕ್ಷ್ಯಾರ್ಥ. ಗಂಗಾ ಶಬ್ದಕ್ಕೆ ಗಂಗಾ ಪ್ರವಾಹ ಅಂಬೋದು ವಾಚ್ಯಾರ್ಥ, ಇಲ್ಲಿ ಗಂಗಾ ತೀರ ಅಂಬೋದು ಲಕ್ಷ್ಯಾರ್ಥ. ಅವನೇನು ಹೇಳ್ತಾರೆ ಅಂದರೆ ಎಲ್ಲ ಪದಗಳು ದೇವರನ್ನು ಬ್ರಹ್ಮನನ್ನು ಹೇಳೋದು, ಲಕ್ಷ್ಯವಾಗಿ ಹೇಳುತ್ತೋ ಅಥವಾ ವಾಚ್ಯವಾಗಿ ಹೇಳೋದೇ ಇಲ್ಲ ಅಂತ ಅವನು ವಾದ. ಲಕ್ಷ್ಯವಾಗಿ ಹೇಳ್ತಾ ಇದೆ ಹೊರತು ವಾಚ್ಯವಾಗಿ ಹೇಳೋದಿಲ್ಲ. ಹೇಳಿಲ್ಲ ಗಂಗಾಯಾಮ್ ಘೋಷ ಅಂಬೋದು ಸರ್ಕಲ್ನಲ್ಲಿ ಮನೆ, ಸರ್ಕಲ್ ಮನೆ ಇದ್ರ ಗತಿ ಏನಾಗಬೇಕು ಸರ್? ಪೊಲೀಸ್ ಇದ್ರೆ ಮಾಡ್ಕೊಂಡು ಹೋಗಿದ್ದಾರೆ, ಎಷ್ಟೋ ಸತ್ತೆ ಅವ್ರನ್ನ, ಗೊತ್ತಾಯ್ತಾ? ಸರ್ಕಲ್ ಮನೆ ಇರೋ ಚಾನ್ಸ್ ಇಲ್ಲ. ಸರ್ಕಲ್ ಮನೆ ಏನರ್ಥ ಅದಕ್ಕೆ, ವೆರಿ ಕ್ಲೋಸ್ ಟು ದಿ ಸರ್ಕಲ್ ಅಂತ, ಕ್ಲೋಸ್ ಹತ್ತಿರದಲ್ಲಿದೆ ಅಂತ. ಅದು ವಾಚ್ಯಾರ್ಥ, ಏನೋ ಸರ್ಕಲಿ ಸರ್ಕಲ್ ಅಂತ ವಾಚ್ಯಾರ್ಥ. ಸರ್ಕಲಿ ಭಾರಿ ಹತ್ರ ಅಂಬೋದೇನದು, ಲಕ್ಷ್ಯಾರ್ಥ. ಸೊ ಸರ್ಕಲ್ ಶಬ್ದಕ್ಕೆ ಸರ್ಕಲ್ ಹತ್ರ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ವಾಚ್ಯಾರ್ಥ ಸರ್ಕಲ್ ಅಂತಾನೆ. ಯಾತಕ್ಕೆ ನಾವು ಲಕ್ಷ್ಯಾರ್ಥ ಮಾಡಿದ್ವಿ, ವಾಚ್ಯಾರ್ಥ ಬಿಟ್ಟುಬಿಟ್ವಿ ಅಂತ ಕೇಳಿದರೆ, ಸರ್ಕಲ್ನಲ್ಲಿ ಮನೆಯಿರೋ ಚಾನ್ಸೇ ಇಲ್ಲ, ಅದರಿಂದಾಗಿನೇ ಸರ್ಕಲ್ ಅಂತ ಹೇಳಿಬಿಟ್ಟಿದ್ದಾನೆ. ಸರ್ಕಲ್ ಅಂತ ಹೇಳಿಬಿಟ್ಟಿದ್ದಾನೆ, ಆ ಸರ್ಕಲ್ ಅರ್ಥ ಕೊಡೋದಿಲ್ಲ. ಅವಾಗ ಏನು ಮಾಡ್ತೀವಿ ನಾವಾಗ, ವಾಚ್ಯಾರ್ಥ ಬಿಟ್ಟು ಏನು ತೊಗೋಬೇಕಾಗ, ಲಕ್ಷ್ಯಾರ್ಥ ತೊಗೋಬೇಕು. ಏನಂತ ಕರೆದ್ರು, ಅವು ಹತ್ರ ಇರೋದು ಅಂತ ಅರ್ಥ ಮಾಡಿಕೊಂಡ್ರು. ಸೊ ಗಂಗೆಯಲ್ಲಿ ಹಳ್ಳಿ ಇರೋ ಚಾನ್ಸ್ ಇಲ್ಲ, ಗಂಗಾ ಎಂ ಘೋಷ ಅಂತ ಹೇಳಿಬಿಟ್ಟ ಅವನು. ತಕ್ಷಣ ಏನು ಮಾಡಿದ್ರಾಗ, ಓ ಹಾಗಿದ್ರೆ ಗಂಗಾ ತೀರದಲ್ಲಿ ಘೋಷ ಅಂತ ಅರ್ಥ. ಇದರಿಂದ ಏನು ಗೊತ್ತಾಯ್ತು, ಮುಖ್ಯಾರ್ಥ ಕೂಡದೆ ಹೋದಾಗ ಲಕ್ಷ್ಯಾರ್ಥ ಮಾಡಬೇಕು, ಇದು ಇಂಪಾರ್ಟೆಂಟ್. ಮುಖ್ಯಾರ್ಥ ಕೂಡದೆ ಹೋದ ಲಕ್ಷ್ಯಾರ್ಥ ಮಾಡಬೇಕು. ಮುಖ್ಯಾರ್ಥ ಸಂಭವೇ, ಗೊತ್ತಾಯ್ತಾ? ತದ್ಯೋಗೆ ರೂಢಿತೋ ಅಥ ಪ್ರಯೋಜನ ಲಕ್ಷಣ ಲಕ್ಷ ಡೆಫಿನೇಷನ್ ಅಂತ. ಮುಖ್ಯಾರ್ಥ ಅಯೋಗ್ಯ, ಗೊತ್ತಾಯ್ತಾ? ಮುಖ್ಯಾರ್ಥ ಕುಡದೆ ಹೋದಾಗ ಏನು ಮಾಡಬೇಕಾಗ, ಲಕ್ಷಾರ್ಥವನ್ನು ಸೇರಿಸಬೇಕು. ಗಂಗೆಯಲ್ಲಿ ಸ್ನಾನ ಮಾಡ್ದೆ ಅಂತ ಹೇಳ್ಬೇಕಾದ್ರೆ ಗಂಗಾ ತೀರದಲ್ಲಿ ಸ್ನಾನ ಮಾಡ್ದೆ ಅಂತಲ್ಲ, ಯಾಕೆ ಗಂಗಾದಲ್ಲಿ ಸ್ನಾನ ಮಾಡಿದ ವಿರೋಧ ಇಲ್ಲ ಅದಕ್ಕೇನು ಕೂಡ. ಅವಾಗ ಏನು ಮಾಡೋದು, ಗಂಗೆಯಲ್ಲೇ ಸ್ನಾನ ಮಾಡ್ದೆ ಅಂತಲ್ಲ, ಅರ್ಥ ಆಯ್ತಾ? ಈಗ ಅದೇ ರೀತಿ ಗಂಗಾ ಘೋಷ ಅಂದಾಗ ಅರ್ಥ ಬೇರೆ ಆಗಿಬಿಡುತ್ತೆ. ತಿಳಿತಾ? ಸರ್ಕಲ್ ಪೊಲೀಸ್ ನಿಂತಿದ್ದಾನೆ, ಸರ್ಕಲ್ ಪೊಲೀಸ್ ನಿಂತಿದ್ದಾನೆ ಅರ್ಥ, ಹತ್ರ ನಿಂತಿದ್ದಾನೆ ಅಂತ ಅರ್ಥ ಅಲ್ಲ, ಅಲ್ಲೇ ನಿಂತಿದ್ದಾನೆ ಅಂತಾನೆ ಅರ್ಥ. ಯಾಕೆ? ಅದಕ್ಕೆ ಬಾಧಕ ಇಲ್ಲ ಅವನಿಗೆ, ಅರ್ಥ ಆಯ್ತಾ? ಇಲ್ಲೇನಾಗಿದೆ ಈಗ, ಪ್ರಕೃಷ್ಟ ಪ್ರಕಾಶಶ್ಚಂದ್ರ ಅಂತ ಹೇಳಬೇಕಾದ್ರೆ ಅವನೇನು ಅರ್ಥ ಮಾಡಿದೆ ಈಗ, ವಾಚ್ಯಾರ್ಥ ಮಾಡೋದಿಲ್ಲ ನಾನು. ಪ್ರಕೃಷ್ಟ ಪ್ರಕಾಶ ಹೊಂದಿರುವವನು ಚಂದ್ರ ಅಂದರೆ ವಾಚ್ಯಾರ್ಥ, ಅದ ಮಾಡೋದಿಲ್ಲ ಅವನು. ಉಳಿದೆಲ್ಲ ನಕ್ಷತ್ರಗಳಿಗಿಂತ ಬೇರೆಯಾಗಿದ್ದಾನೆ ಅಂತ ಹೇಳೋದು ಅಷ್ಟೇ ಅರ್ಥ ಅಂತ ಹೇಳಿದೆ. ಈಗ ಹೇಳಿ ಅದನ್ನ ಅರ್ಥ ಮಾಡ್ಕೊಂಡು ತಿಳಿಯಂತೀಗ. ಇದ ಮುಕ್ತಂ ಭವತಿ ಲಕ್ಷಣಾಹಿ ವಾಚ್ಯಾರ್ಥ ಅಸಂಭವೇ ಸಮಾಶ್ರೀಯಮಾಣ. ವಾಚ್ಯಾರ್ಥ ಅಸಂಭವವಾದಾಗ ಲಕ್ಷ್ಯಾರ್ಥವನ್ನು ನಾವು ಏನು ಮಾಡಬೇಕು, ಅದರ ಡಿಪೆಂಡ್ ಆಗಬೇಕು, ಇದರ ಮಾಡಬಾರದು. ಬ್ರಹ್ಮಾಯಾಮ್ ಘೋಷ ಇತ್ಯಾದಿ ವಾಕ್ಯೇಶು ದೃಷ್ಟ, ಗಂಗಾಯಾಮ್ ಘೋಷ ಇತ್ಯಾದಿ ವಾಕ್ಯಗಳಲ್ಲಿ ಕಂಡಿದೆ. ಏವಮೇವ ಆಶ್ರಯಣೆ ಅತಿ ಪ್ರಸಂಗ, ಸುಮ್ ಸುಮ್ಮನೆ ಎಲ್ಲದಕ್ಕೂ ಲಕ್ಷ್ಯಾರ್ಥ ಮಾಡಿಬಿಟ್ರೆ ಏನಾಗುತ್ತಾಗ, ಅತಿ ಪ್ರಸಂಗ ಆಗುತ್ತೆ. ಎಲ್ಲದಕ್ಕೂ ಲಕ್ಷ್ಯಾರ್ಥ ವಾಚ್ಯಾರ್ಥನೆ ಬಿಡೋದಾದ್ರೆ ವಾಚ್ಯಾರ್ಥ ಇರ್ಬೇಕಾದ್ರೆ ಅತಕ್ಕಾಗ ಸರಿಯಲ್ಲ. ಅತಿ ಪ್ರಸಂಗ ಅಂದ್ರೆ ಏನು, ಕಣ್ಕಂಡಲ್ಲಿ ಅರ್ಥ ಮಾಡಿಬಿಟ್ಟುಕೊಂಡು ಏನಾಗ್ಬಿಡುತ್ತೆ, ಹಾಳಾಗೋಗ್ಬಿಡುತ್ತೆ. ಮನೇಲಿ ಅವರಿದ್ದಾರೆ, ಮನೆ ಮೇಲೆ ಇದ್ದಾರೆ ಅಂತ ಅರ್ಥ ಅಂತ ಮಾಡೋದು ಮನೇಲಿ. ಯಾಕೆ ಲಕ್ಷ್ಯಾರ್ಥರೇ ಬೇಡ, ವಾಚ್ಯಾರ್ಥ ಮಾಡೋದಲ್ಲ ಏನು ಮಾಡಬೇಕಾಗಿದ್ರೆ. ಪ್ರಕೃತಿ ಈಗ ರಥದಲ್ಲಿ ಹಾಲು ಹಾಕೋದ್ರಪ್ಪ, ಮೂರನೇ ರಥದಲ್ಲಿ ಹಾಲು ಹಾಕೋದು ಏನು ಅರ್ಥ ಅದಕ್ಕೀಗ, ಕಾಯಾಲಕು ಈ ಹಾಲು ಅರ್ಥ ಅಲ್ಲ. ಯಾಕೆ? ಮುಖ್ಯಾರ್ಥ ಬಾಧ ಇದೆ ಆಗ. ಹಾಲಿನ ರಥ ಆದರೆ ಮುಖ್ಯಾರ್ಥ ಹಾಕಾಗಿಲ್ಲ ಅವನು. ಅದೇನು ಮಾಡಿದ ಏನೋ ಮಾಡಿದ್ದಾನೆ, ಬಾಯ ಹಾಲು ಹಾಕ್ತೀರಿ ಅಂತ ಹಾಕ್ತಾ ಇದ್ದಾನೆ. ಬಡಿಸೋರಿಗೂ ಹಾಲು ಅಂತ ಹೇಳ್ತಾನೆ, ಕೇಳೋರು ಹಾಲು ಅಂತ ಹೇಳ್ತಾನೆ. ಇಬ್ಬರಿಗೂ ಹಾಲು ಶಬ್ದಕ್ಕೆ ಏನಂತ ಅರ್ಥ, ಅದು ಹಾಲಲ್ಲ ಅಂತ ಅರ್ಥ. ಬೇರೆ ದಿವಸದಲ್ಲಿ ಅದು ಹಾಕಿಬಿಟ್ರೆ ಏನು ಮಾಡ್ತಾನೆ ಅವನು, ಏನಯ್ಯ ಹಾಲು ಅಂತ ಕೇಳ್ತಾನೆ. ಅವತ್ತು ಹಾಕ್ಸೊಂಡಿದ್ರಲ್ಲ, ಅದ್ರಲ್ಲಿ ಬಾಧ ಇತ್ತಲ್ಲಿ, ಮುಖ್ಯಾರ್ಥ ಬಾಧ ಬಂದಿತ್ತು. ಇಲ್ಲಿ ಬಾಧ ಇಲ್ಲ ಈಗ, ಬೇರೆ ದಿವಸದಲ್ಲಿ ಹಾಲು ಅಂದ್ರೆ ಏನರ್ಥ, ಹಾಲು ಅಂತಾನೆ ಅರ್ಥ. ಗೊತ್ತಾಯ್ತಾ? ನೀರು ಅಂದ್ರೆ ನೀರು ಅಂತಾನೆ ಅರ್ಥ. ಯಾವಾಗ ಬಾಧಕ ಬರುತ್ತೋ ಬೇರೆ ಅರ್ಥ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ಬಾಧಕ ಪ್ರಕೃಷ್ಟ ಪ್ರಕಾಶ ಚಂದ್ರ, ಅತಿ ಹೆಚ್ಚು ಬೆಳಕು ಹೊಂದಿರುವವನು ಚಂದ್ರ. ಏನು ಬಾಧಕ ಇದೆ ಅದರಲ್ಲಿ ಈಗ, ಬಾಧಕ ತೋರಿಸ್ ಬಾಧಕ ಇದೆಯಾ? ಬ್ರಹ್ಮ ಅನಂತ ಅನಂತ ಕಲ್ಯಾಣ ಗುಣ ಗುಣಗಳ ಪರಿಪೂರ್ಣ, ಬಾಧಕ ಏನಿದೆ ಅಲ್ಲಿ? ಬಾಧಕದ್ರೆ ಏನು ಮಾಡಬೇಕಾಗ, ಓಹೋ ಅವೆಲ್ಲ ಸಾಧ್ಯ ಇಲ್ಲ, ಆದ್ದರಿಂದ ಬ್ರಹ್ಮ ಗುಣಪೂರ್ಣ ಅಂತ ಅರ್ಥ ಅಲ್ಲ. ಗುಣ ಇಲ್ಲದೆ ಗುಣ ಇರೋರಿದ್ದಾರಲ್ಲ, ಗುಣ ಇಲ್ಲದೇ ಇರೋದಾರಲ್ಲ, ಗುಣ ಇಲ್ಲದೇ ಇರೋರಿಗಿಂತ ಬ್ರಹ್ಮ ಬೇರೆ ಆದವನು ಅಂತ ಅರ್ಥ ಮಾಡ್ತೇನೆ. ಗುಣ ಇರೋರಂತೂ ಮಾಡೋದಿಲ್ಲ ಅಂತ ಹೇಳಬೇಕಾಗಿತ್ತು. ಗುಣ ಇದ್ರೆ ಬಾಧಕ ಏನಿದೆ ಇದಕ್ಕೆ? ಏನು ಬಾಧಕ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲ ಕಡೆ ಅದ್ವೈತಿಗಳು ಮಾಡೋ ಕೆಲಸ ಏನು ಅಂದರೆ ಎಲ್ಲದಕ್ಕೂ ಅದು ಲಕ್ಷ್ಯಾರ್ಥ ಮಾಡಿ, ದೇವ್ರ ಪರ ಹೇಳೋದು ಲಕ್ಷ್ಯಾರ್ಥ ಮಾಡ್ತೇವೆ ಅಂತ ಹೇಳ್ಬೇಕು. ಒಟ್ಟು ವೇದಗಳನ್ನ ಕೈಬಿಟ್ಟಂತೆ ಆಯ್ತು. ಪ್ರಕೃತಿ ಚ ಪ್ರಕೃಷ್ಟಾದಿಪದಾಭಿಧೇಯಾನಿ ಪ್ರಕೃಷ್ಟತ್ವಾದಿ ವಿಶೇಷಣಾನಿ ಚಂದ್ರಾದೌ ಪ್ರಮಾಣ ಸಿದ್ಧಾನಿ ಪ್ರಕೃತಿ ಚ. ಈಗ ಪ್ರೆಸೆಂಟ್ ಕಂಡೀಷನ್ನಲ್ಲಿ ಏನಾಗಿದೆ, ಪ್ರಕೃಷ್ಟಾದಿಪದಾಭಿಧೇಯಾನಿ ಪ್ರಕೃಷ್ಟ ಪ್ರಕಾಶಶ್ಚಂದ್ರ ಅಂತ ಹೇಳಬೇಕಾದ್ರೆ ಪ್ರಕೃಷ್ಟ ಬದಲಾದ ಪದಗಳಿಂದ ಹೇಳಲ್ಪಡತಕ್ಕಂತಹ ಪ್ರಕೃಷ್ಟತ್ವಾದಿ ವಿಶೇಷಣಾನಿ ಪ್ರಕೃಷ್ಟತ್ವ ಬದಲಾದ ವಿಶೇಷಗಳು ಚಂದ್ರಾದು ಪ್ರಮಾಣ ಸಿದ್ಧಾನಿ, ಚಂದ್ರನಲ್ಲಿ ಇದ್ದೇ ಇವೆ. ಸೊ ಲಕ್ಷ್ಯಾರ್ಥ ಮಾಡೋ ಚಾನ್ಸೇ ಇಲ್ಲ. ಅಥೋ ಅನುಪಪತ್ಯಭಾವಾತ್ ನೈಷಾಂ ಲಕ್ಷಣಯ ಚಂದ್ರಾದಿ ಸ್ವರೂಪ ಮಾತ್ರ ಪರತ್ವಂ ಯುಕ್ತಂ. ಆದ್ದರಿಂದ ಲಕ್ಷಣ ಮಾಡೋ ಪ್ರಸಂಗನೇ ಬರಲಿಲ್ಲ. ಆದ್ದರಿಂದ ಇಲ್ಲಿ ಬ್ರಹ್ಮನ ಲಕ್ಷಣ ಮಾಡ್ತೇವೆ ದೃಷ್ಟಾಂತ ಕೂಡ ಸರಿಯಲ್ಲ. ಲಕ್ಷಣ ಆಶ್ರಯಣೆ ಚ ಉಕ್ತ ಪರ್ಯಾಯತ್ವಾದಿ ದೋಷ ಪ್ರಸಂಗ ತಥಾಚ ಲಕ್ಷಣ ಅನಾಶ್ರಯಣೆ ದ ಉಕ್ತ ಪರ್ಯಾಯತ್ವಾದಿ ದೋಷ ಪ್ರಸಂಗ ತಥಾಚ ದೃಷ್ಟಾಂತಶ್ಚ ಸಾಧ್ಯ ವಿಕಲತ್ವಾತ್ ನ ಅನೇನ ಸತ್ಯಜ್ಞಾನಾದಿ ವಾಕ್ಯಾನಾಂ ಲಕ್ಷಣಯ ಬ್ರಹ್ಮಸ್ವರೂಪ ಮಾತ್ರ ಪರತ್ವ ಸಿದ್ಧಿ ಇದೆ. ಆದ್ದರಿಂದ ಹೇಳಿ ದೃಷ್ಟಾಂತ, ಬ್ರಹ್ಮ ಸಗುಣನಲ್ಲ ನಿರ್ಗುಣ, ಪ್ರಕೃಷ್ಟ ಪ್ರಕಾಶಶ್ಚಂದ್ರ ಅಂತ ಹೇಳ್ಬೇಕಾದ್ರೆ ಹೇಗೋ ಹಾಗೋ ಅಂತ ಹೇಳಿದೆಯಲ್ಲ, ಅಲ್ಲಿ ಪ್ರಶ್ನೆ ಬರಲೇ ಇಲ್ಲ. ಹೇಳಿದ ಕೇಸು ಡಿಫರೆಂಟ್ ಆಗಿದೆ. ದೃಷ್ಟಾಂತಕ್ಕೆ ಯಾವ ದೋಷ ಬಂತು, ಸಾಧ್ಯತ್ವ ಸಾಧ್ಯ ಯಾವುದೀಗ ನಿರ್ಗುಣತ್ವ. ಪ್ರಕೃಷ್ಟ ಪ್ರಕಾಶ ಚಂದ್ರದಲ್ಲಿ ಏನಿಲ್ಲ, ಪ್ರಕಾಶಾಭಾವ ಇಲ್ಲ, ದೇರ್ಫೋರ್ ಸಾಧ್ಯ ಅಲ್ಲಿ ಇಲ್ಲ. ಆದ್ರೆ ಏನಂತ ಕರಿಬೇಕು ಅದಕ್ಕೆ, ಸಾಧ್ಯ ವೈಕಲ್ಯ ದೋಷ ಬಂತು. ಸೊ ಸಾಧ್ಯ ವಿಕಲೋ ದೃಷ್ಟಾಂತ ಎಲ್ಲಿ ಬ್ರಹ್ಮಸ್ವರೂಪ ಮಾತ್ರ ಪರತ್ವ ಸ್ಥಿತಿ ಇತಿ. ಆ ಕೇಸ್ ಮುಗೀತು. ದ್ವಿತೀಯ ದೃಷ್ಟಾಂತಂ ದೂಷಯತಿ, ಎರಡನೇ ದೃಷ್ಟಾಂತವನ್ನು ಖಂಡನೆ ಮಾಡ್ತಾ ಇದ್ದಾರೆ. ಅನಿತ್ಯ ದೇಶಕಾಲ ಸಂಬಂಧಿತ್ವಶ್ಯ ಸತ್ವಾತ್ತ ಸೋಯಂ ದೇವದತ್ತ ಇತ್ಯಾದಿ ಉಪಮಾಚ. ಸೋಯಂ ದೇವದತ್ತ ಅನ್ನೋ ಕೇಸು, ತತ್ವಮಸಿ ಅನ್ನೋ ಕೇಸು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರಕಾರ ತತ್ವಮಸಿ ಅಂದ್ರೇನು, ನೀನು ಅದು ಆಗಿರುವಿ, ನೀನು ಅದು ಆಗಿರುವಿ, ಇವನೇ ಬೇರೆ ಅದೇ ಬೇರೆ ಆಗಿರುವಿ ಬೇರೆ. ಇಲ್ಲಿ ಹಾಗಲ್ಲ, ಸ್ವಯಂ ದೇವದತ್ತ ಅಂತ ಹೇಳ್ಬೇಕಾದ್ರೆ ಅವನೇ ದೇವದತ್ತ, ಒಂದೇ ವ್ಯಕ್ತಿ, ಪರ್ಟಿಕ್ಯುಲರ್ ಆಗಿ ಅವನೇ ವ್ಯಕ್ತಿ. ಇಲ್ಲಿ ಹಾಗಲ್ಲ, ಇವನು ಅವನು ಆಗಿರುವುದು ಅಂದ್ರೆ ಬೇರೆ ಬೇರೆ ಆಯ್ತು. ಇದು ಕೂಡ ಏನಾಗಿದೆ ಈಗ, ವಿಷಮ ದೃಷ್ಟಾಂತ. ಆ ದೃಷ್ಟಾಂತ ಸಂಬಂಧನೇ ಇಲ್ಲ. ಅನಿತ್ಯ ದೇಶಕಾಲ ಸಂಬಂಧಿತ್ವ ಸತ್ವಾತ್, ಈ ದೇವದತ್ತನಿಗೆ ಅವತ್ತು 20 ವರ್ಷಗಳಿಂದ ನೋಡಿದ ದೇವದತ್ತ ಇವನೇ. ಅಂತ ಹೇಳಬೇಕಾದ್ರೆ ಆ 20 ವರ್ಷದ ಹಿಂದಿನ ಕಾಲ ಇವತ್ತಿಲ್ಲ, 20 ವರ್ಷದ ಸ್ಥಳ ಇವತ್ತು ಬದಲಾಗಿದೆ, ಇವತ್ತಿನ ಸ್ಥಳದಲ್ಲಿ ಇವನಿದ್ದಾರೆ. ಸವೆಲ್ಲ ಸೇರಿಸ್ಕೊಂಡು ಸ್ವಯಂ ದೇವ ದತ್ತ ಅಂತ ಹೇಳಿದ್ದೇವೆ. ತತ್ವಮಸಿ ಆಗಲ್ಲ, ತತ್ತಂದ್ರೆ ಅನಾದಿತ್ಯನಾದ ಜೀವ, ತತ್ತಂದ್ರೆ ಅನಾದಿತ್ಯನಾದ ಬ್ರಹ್ಮ. ಅವರಿಬ್ಬರಲ್ಲಿ ಸಂಬಂಧ ಹಾಕಿಕೊಡುತ್ತೆ. ಈಗ ಇಲ್ಲಿರೋ ಕೇಸು ಅಲ್ಲಿರೋ ಕೇಸು ಭಾರಿ ವ್ಯತ್ಯಾಸ ಇರೋದ್ರಿಂದ ಅವನ್ನು ಹೇಳಬಾರ್ದು. ಅನಿತ್ಯ ದೇಶಕಾಲ ಸಂಬಂಧಿತ್ವಶ್ಯ ಸತ್ವ ತಸೋಯಂ ದೇವದತ್ತ ಇತ್ಯಾದಿ ಉಪಮಾಚ ಇತ್ಯಾದಿ ವಾಕ್ಯಂ ಉಪಮಾ ತತ್ವಮಶ್ಚಾದಿ ವಾಕ್ಯಶ್ಚ ಅಖಂಡಾರ್ಥತಾಯಾಮಿತಿ ಶೇಷ ತದೇತದ್ ದೇಶಕಾಲ ಸಂಬಂಧಿತ್ವ ಮಿಸ ಇತ್ಯಾದಿ ಪದವಾಚ್ಯೋ ಅರ್ಥ. ಸಹ ಅಯಂ ದೇವದತ್ತ ಅಂತ ಹೇಳಬೇಕಾದ್ರೆ ಸಹ ಅಯಂ ಅವ ಆ ದೇವದತ್ತನೇ ಇವನು. ಆ ದೇವದತ್ತ ಅಂದ್ರೇನು? ಅಲ್ಲಿ ಅವತ್ತು ನೋಡಿದ ದೇವದತ್ತನೇ ಇಲ್ಲಿ ಇವತ್ತು ಕಾಣ್ತಾ ಇದ್ದಾನೆ ಅಂತ ಅರ್ಥ ಅದಕ್ಕೆ. ಅದು ತದೇತತ್ ದೇಶಕಾಲ ಸಂಬಂಧಿತ್ವ ಸಹ ಇತ್ಯಾದಿ ಪದವಾಚ್ಯೋ ಅರ್ಥ. ತಚ್ಚ ಅಷ್ಟೇವ ದೇವದತ್ತನಲ್ಲಿ ಇದೆ ಅದು. ದೇವದತ್ತಾದು ಪ್ರವಿತಮಿತಿ ವಾಚ್ಯಾರ್ಥ ಸಂಭವ ಅಭಾವಾತ್ ತಸೋಯಂ ದೇವದತ್ತ ಇದೆ ದೇವತ್ಯಾದಿ ವಾಕ್ಯಂ. ಅವತ್ತು ದೇವದತ್ತ ಅಲ್ಲಿದ್ದಿದ್ದು ಹೌದು, ಇವತ್ತು ಅವನೇ ಇಲ್ಲಿರೋದು ಹೌದು. ಇಲ್ಲಿ ವಾಚ್ಯಾರ್ಥಕ್ಕೆ ಬಾಧಕನೇ ಇಲ್ಲ, ಗೊತ್ತಾಯ್ತಲ್ಲ. ವಾಚ್ಯಾರ್ಥ ಬಾಧಕ ಬಂದ್ರೆ ತಾನೇ ಮುಖ್ಯ ಅರ್ಥ ಮಾಡಬೇಕು, ರಕ್ಷಾರ್ಥ ಮಾಡಬೇಕು. ಬಾಧಕ ಎಲ್ಲಿದೆ ಈಗ? ಸೊ ನೀವು ಬ್ರಹ್ಮನನ್ನಿಗೆ ಸಗುಣತ್ವ ಹೇಳೋ ವಾಕ್ಯಗಳಿಗೆ ಬಾಧಕ ಬಂದಾಗ ಏನು ಮಾಡ್ಬೇಕು? ನಿನ್ನಾಗ ನಿರ್ಗುಣತ್ವ ಹೇಳಬೇಕು, ಲಕ್ಷ್ಯಾರ್ಥ ಹೇಳಿ. ಸಗುಣ ಬ್ರಹ್ಮ ಸಗುಣ ಅಂದ್ರೆ ಬಾಧಕ ಎಲ್ಲಿದೆ? ಅದಕ್ಕೀಗ ಯಾವ ಬಾಧಕನೂ ಇಲ್ಲ. ಸೋಯಂ ದೇವದತ್ತ ಇತ್ಯಾದಿ ವಾಕ್ಯಂ ಲಕ್ಷಣಯ ದೇವದತ್ತಾದಿ ಸ್ವರೂಪ ಮಾತ್ರ ಪರಂ ಅಥೋ ನೈತದೃಷ್ಟಾಂತೇನ ತತ್ವಶ್ಯಾದಿ ವಾಕ್ಯಾನಾಂ ಅಖಂಡಾರ್ಥತಾ ಸಿದ್ಧು ಸಾಧ್ಯವೈಕಲ್ಯ ದೋಷನೇ ಬಂತು. ನಾನು ಕಥಮತ್ರ ಲಕ್ಷಣಾಶ್ರಯಣ ನಿಮಿತ್ತ ವಾಚ್ಯಾರ್ಥ ಅನುಪತ್ಯಭಾವ ತದ್ದೇಶಕಾಲ ವಿಶಿಷ್ಟಸ್ಯ ಏತದ್ದೇಶಕಾಲ ವೈಶಿಷ್ಟ್ಯಂ ಏತದ್ದೇಶಕಾಲ ವಿಶಿಷ್ಟಸ್ಯ ತದ್ದೇಶಕಾಲ ವೈಶಿಷ್ಟ್ಯಂ ವಾ ವಿಶಿಷ್ಟದ್ವಯೈಕ್ಯಂ ವಾ ಅತ್ರ ವಿಖ್ಯಾರ್ಥೋ ವಾಚ್ಯಃ ತತ್ರ ತಾವದಾದ್ಯಃ ಯದಾ ಏತದ್ದೇಶಕಾಲ ವೈಶಿಷ್ಟ್ಯಸ್ಯ ಪ್ರತ್ಯಕ್ಷ ಸಿದ್ಧತ್ವೇನ ಅಬೋಧ್ಯತ್ವಾತ್ ತದ್ದೇಶಕಾಲ ವಿಶಿಷ್ಟಸ್ಯ ಏತದ್ದೇಶಕಾಲ ವಿಶಿಷ್ಟ ಬೋಧನೇ ತದ್ದೇಶಕಾಲಯೋರಪಿ ಇದಾನೀಂ ಸತ್ವಪ್ರಾಪ್ತೇಶ್ಚ ನ ದ್ವಿತೀಯಃ ಏತದ್ದೇಶಕಾಲಯೋ ತದಾನೀಂ ಸತ್ವಪ್ರಸಂಗಾತ್ ನ ತೃತೀಯಃ ವಿಶೇಷಣಭೂತ ದೇಶಕಾಲೈಕ್ಯೇನ ವಿನಾ ವಿಶಿಷ್ಟೈಕ್ಯಾನುಪಪತ್ತೇಃ ವಿಶೇಷಣೈಕ್ಯಸ್ಯ ಚ ಪ್ರಮಾಣಬಾಧಿತತ್ವಾತ್ ಅಥೋ ಮುಖ್ಯಾರ್ಥೆ ಅನುಪತ್ತಿ ದರ್ಶನಾತ್ ವಿಶಿಷ್ಟದ್ವಯೋಪಲಕ್ಷಿತವೇವ ದೇವದತ್ತ ಸ್ವರೂಪ ಮನೇನ ಭೇದಭ್ರಮ ವಿದಾಸೇನ ಪ್ರತಿಪಾದ್ಯಮಿತಿ ಯುಕ್ತಂ ಆಶ್ರಯಿತುಂ ಮೈವಂ. ಅವನು ಹೇಳಿದ ನೋಡಿ, ಲಕ್ಷಾರ್ಥನೆ ಮಾಡೋದು ನೀವಿಲ್ಲಿ. ಅವನೇ ದೇವದತ್ತ ಅಂತ ಹೇಳಬೇಕಾದ್ರೆ ವಾಚ್ಯಾರ್ಥ ಅಲ್ಲ, ಲಕ್ಷಾರ್ಥನೆ ಮಾಡ್ತೇನೆ. ಯಾಕೆ ಅಂದರೆ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಮೂರು ಪ್ರಾಬ್ಲಮ್ ಹಾಕೋಣ. ತದ್ದೇಶಕಾಲ ವಿಶಿಷ್ಟಸ್ಯ ಏತದ್ದ ದೇಶಕಾಲ ವೈಶಿಷ್ಟ್ಯಂ ಏತದ್ದೇಶಕಾಲ ವಿಶಿಷ್ಟಸ್ಯ ತದ್ದೇಶಕಾಲ ವೈಶಿಷ್ಟ್ಯಂ ವಾ ವಿಶಿಷ್ಟದ್ವಯೈಕ್ಯಂ ವಾ ಅತ್ರ ಮುಖ್ಯಾರ್ಥೋ ವಾಚ್ಯ. ಮೂರು ಕೇಸಿದೆ ಈಗ. ಸೋ ಅಯಂ ದೇವದತ್ತ ಅಂತ ಹೇಳಬೇಕಾದ್ರೆ ಸಹ ಅಂದ್ರೆ ಅವನು, ಅಯಂ ಅಂದ್ರೆ ಇವನು, ಸಹ ಅಂದ್ರೆ ಅವನು ಅಂದ್ರೇನು? ತದ್ದೇಶಕಾಲ ವಿಶಿಷ್ಟಸ್ಯ ಆ ದೇಶ ಆ ಕಾಲದಲ್ಲಿ ಇದ್ದವನು. ಇವನು ಅಂದ್ರೇನು? ಏತದ್ದೇಶಕಾಲ ವಿಶಿಷ್ಟ ಈ ದೇಶ ಈ ಕಾಲದಲ್ಲಿರೋನು. ತದ್ದೇಶಕಾಲ ವೈಶಿಷ್ಟ್ಯಂ ವಾ ಅಥವಾ ಅವ ವಿಶಿಷ್ಟದ್ವಯೈಕ್ಯಂ ವಾ ಅಥವಾ ಅವತ್ತಿನ ದೇಶಕಾಲಗಳು ಇವತ್ತಿನ ದೇಶಕಾಲಗಳನ್ನು ಹೊಂದಿರತಕ್ಕಂಥ ದೇವದತ್ತ ಆ ದೇಶಕಾಲಗಳ ಸಮೇತ ಈ ದೇಶಕಾಲಗಳ ಸಮೇತ ಒಂದು ಅಲ್ಲ. ಆ ದೇಶಕಾಲ ಇವತ್ತಿಲ್ಲ, ಈ ದೇಶಕಾಲ ಬೇರೆ. ಸೊ ಆ ದೇಶಕಾಲ ಅಂತ ಹೇಳಬೇಕಾದ್ರೆ ಆ ದೇಶಕಾಲಗಳನ್ನು ಬಿಟ್ಟು ದೇವದತ್ತರು ಮಾತ್ರ ತಗೋತೇವೆ, ಈ ದೇಶಕಾಲಗಳ ದೇವದತ್ತರು ಮಾತ್ರ ತಗೋತೇವೆ, ಅವೆರಡು ಬಿಟ್ಟುವೆ ಇಲ್ಲ ನಾವೀಗ ಅಂತ ಅವನು ವಾದ. ಅದೇ ರೀತಿಯೇ ಬ್ರಹ್ಮನು ಕೂಡ ಬಿಟ್ಬಿಡೋದು ಅಂತ ಅವನು ವಾದ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಅಲ್ಲಿ ವಾಕ್ಯದ ಅರ್ಥನೇ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿರೋದು ನಾವೀಗ. ತತ್ರ ತಾವದಾದ್ಯ ಏತದ್ ದೇಶಕಾಲ ವೈಶಿಷ್ಟ್ಯ ಪ್ರತ್ಯಕ್ಷ ಸಿದ್ಧತ್ವೇನ ಅಬೋಧ್ಯತ್ವಾ ಏತದ್ ದೇಶಕಾಲದ ದೇವದತ್ತನ ಬಗ್ಗೆ ಹೇಳೋದಕ್ಕೆ ಹೋಗಬಾರ್ದು, ಪ್ರತ್ಯಕ್ಷ ಸಿದ್ಧ ಆಗಮಯಾತಕ್ಕೆ ಬೇಕು. ಅದಕ್ಕೆ ತದ್ದೇಶಕಾಲ ವಿಶಿಷ್ಟಸ್ಯ ಏತದ್ದೇಶಕಾಲ ವೈಶಿಷ್ಟ್ಯ ಬೋಧನೆ ತದ್ದೇಶಕಾಲ ಇವರು ಇದಾನೀಂ ಸತ್ವಪ್ರಾಪ್ತೇಶ್ಚ ಆ ರೀತಿ ಹೇಳೋದು ಆ ದೇಶ ಕಾಲ ಇವತ್ತು ಇದೆ ನಿಲ್ವೇ ಇಲ್ಲ ಹೋಗಿಬಿಟ್ಟಿವೆ. ನ ದ್ವಿತೀಯ ಏತದ್ದೇಶಕಾಲಯೋ ತದಾನೀಂ ತತ್ವ ಪ್ರಸಂಗ ಅವತ್ತಿನ ದೇಶಕಾಲಗಳು ಇವತ್ತಿಲ್ಲ, ಇವತ್ತಿನ ದೇಶಕಾಲಗಳು ಅವತ್ತಿರಲಿಲ್ಲ. ದೇರ್ಫೋರ್ ಎರಡು ಕೂಡ ಬಿಡಲೇಬೇಕು ನಾವೀಗ. ಆ ತೃತೀಯ ಎರಡು ಒದ್ದಾಗೋದು ಸಾಧ್ಯ ಇಲ್ಲ. ವಿಶೇಷಣಭೂತ ದೇಶಕಾಲಸ್ಯ ಐಕ್ಯೇನ ವಿನಾ ವಿಶಿಷ್ಟ ಐಕ್ಯ ಅನುಪಪತ್ತೇಹೇ. ಹಾಗೆ ಅವತ್ತಿನ ದೇಶಕಾಲ ಇವತ್ತಿನ ದೇಶಕಾಲ ಒಂದು ಅಂತ ಹೇಳಿದರೆ ಅದಿನ್ನೂ ಆಭಾಸ. ಅದು ವಿಶೇಷಣ ಐಕ್ಯಸ್ಯ ಪ್ರಮಾಣಬಾಧಿತತ್ವ ಅದು ಸರಿಯಲ್ಲ. ಅದಕ್ಕೇನು ಮಾಡಬೇಕು ನಾವೀಗ? ಆ ದೇಶಕಾಲದಲ್ಲಿದ್ದ ದೇವದತ್ತ ಈ ದೇಶಕಾಲದಲ್ಲಿದ್ದಾನೆ ಅಂತ ಹೇಳಿದಾಗ ಆ ದೇಶಕಾಲನೂ ಬಿಟ್ಟು ಈ ದೇಶಕಾಲನೂ ಬಿಟ್ಟು ದೇವದತ್ತನ ಮಾತ್ರ ತಗೋತೇವಲ್ಲ ಆ ರೀತಿ ಅಂತ ಅವನು ವಾದ. ಅದಕ್ಕೆ ಉತ್ತರ ಕೊಡಬೇಕೀಗ. ಮೈವಂ ನಹಿ ಸಾಹಿತ್ಯಶ್ಯ ದೇಶಕಾಲ ಸಂಬಂಧ ಮಾತ್ರ ಅರ್ಥ. ತಪ್ಪು ತಿಳ್ಕೊಂಡಿದ್ದಿ. ಆ ವಾಕ್ಯದ ಉದ್ದೇಶ ಏನು ಅಂತ ಕೇಳಿದರೆ ಸಹ ಅಯಂ ದೇವದತ್ತ ಆ ದೇವದತ್ತನೇ ಇವನು ಅಂತ ಹೇಳಬೇಕಾದ್ರೆ ಇಲ್ಲಿ ಉದ್ದೇಶ ಏನಂದ್ರೆ ಅವತ್ತಿನ ವ್ಯಕ್ತಿ ಇವತ್ತು ಅಷ್ಟೇ ನಮ್ಮ ತಾತ್ಪರ್ಯ ಬೇರೆ ಯಾರು ಮುಖ್ಯಾರ್ಥ ಅದೇ. ಅವನೇನು ಮಾಡಿದ ಮುಖ್ಯಾರ್ಥ ಬೇರೆ ಮಾಡಕ್ಕೆ ಹೊರಟ. ಮುಖ್ಯಾರ್ಥ ಅಂದ್ರೆ ಏನು ಅಂದ್ರೆ ಆ ದೇವದತ್ತನೇ ಅವನಿಷ್ಟೇ, ಬೇರೆ ಏನೂ ಇಲ್ಲ. ಉಳಿದೆಲ್ಲ ಏನು ಹೇಳಿದ್ ನಾವೀಗ, ಅವತ್ತು ಹಾಗಿದ್ದ ಇವತ್ತು ಹೀಗಿದ್ದ ಅಂತ ಹೇಳಿದ್ ಕೊಟ್ಟಿದ್ದೆ ಹೊರತು ದೇವದತ್ತ ಅವತ್ತಿನ ದೇವದತ್ತನಾಗಲಿ ಇವತ್ತಿನ ದೇವತ ಇಬ್ಬರು ಏನಾಗಿದ್ದಾರೆ, ಇಬ್ಬರು ಒಬ್ರೆ. ಅದು ಪಾಯಿಂಟನ್ನೇ ಚೇಂಜ್ ಮಾಡ್ತಾನೋ, ಇನ್ನೂ ತಲೆಹರಟೆ ಮಾಡಕ್ ಕೊಟ್ಟರೆ ಏನ್ ಮಾಡ್ಬೋದು ಅವನು? ಅಲ್ರಿ, ಅವತ್ತು ಹಾಕೊಂಡ ಬಟ್ಟೆನೇ ಬೇರೆ ಇತ್ತು, ಇವತ್ತು ಹಾಕಿ ಬಟ್ಟೆ ಬೇರೆ, ಅದೆಲ್ಲ ಶುರು ಮಾಡ್ಬೋದಲ್ಲ. ಇನ್ನು ಹೇಳೋದಾದ್ರೆ 20 ವರ್ಷಕ್ಕೆ ಚೇಂಜಸ್ ಆಗಿರ್ತಾ ಇಲ್ಲ, ಅದು ಬಿಡಿ ಕಪ್ಪು ಕೂದಲು ಬಿಡಿ ಕೂದಲಾಗಿದೆ, ತಾವ್ರೆ ಹೇಳ್ಬೋದಲ್ಲ. ಬಟ್ ಇವೆಲ್ಲ ಏನು, ಇದು ಉದ್ದೇಶ ನಮಗಿಲ್ಲ. ಈಗ ಉದ್ದೇಶ ಸ್ವಯಂ ದೇವದತ್ತ ಅಂತ ಉದ್ದೇಶ ಏನಿದೆ ನಮಗೀಗ, ಸೇಮ್ ಪರ್ಸನ್ ಅರ್ಥ ಅಷ್ಟೇ, ಅರ್ಥ ಬೇರೆ ಏನೂ ಇಲ್ಲ. ಅದೇ ಮುಖ್ಯ ಅರ್ಥ. ಅದೇ ಬಿಟ್ಟಿದ್ದೇವೆ ನಾವು ಅದನ್ನೀಗ. ಅವನ ಪ್ರಕಾರ ಆ ದೇಶ ಕಾಲ ಅವೆಲ್ಲ ಮುಖ್ಯಾರ್ಥವಾಗಿತ್ತು ಅಂತ ಹೇಳ್ತಾರೆ. ಆ ದೇಶ ಕಾಲ ಮುಖ್ಯ ಅಲ್ಲವೇ ಇಲ್ಲ, ಪರ್ಸನ್ ಮಾತ್ರ ಇಂಟೆಂಡ್ ಅದನ್ನ ಹೇಳ್ತಾರೆ. ಮೈವಂ ನಹಿ ಸಾಹಿತ್ಯಸ್ಯ ದೇಶಕಾಲ ಸಂಬಂಧ ಮಾತ್ರ ಅರ್ಥ, ಕಿಂ ನಾಮ ತಸ್ಯ ಅತೀತತ್ವಮಪಿ ತಥ ಅನುಭವ. ನಾವು ಹೇಳಬೇಕಾದ್ರೆ ಸಹ ಎಂ ಅಂತ ಹೇಳಬೇಕಾದ್ರೆ ಅವತ್ತಿನ ದೇಶಕಾಲ ಅಂದರೆ ಅದನ್ನು ಬಿಟ್ಟುಬಿಡು ಅಂತ ಸೇರಿಸ್ಕೊಂಡೇ ಹೇಳಿರೋದು ನಾವು. ಅದೇನು ಮತ್ತೆ ತಗೊಂಡು ಆಮೇಲೆ ಬಿಡೋದಲ್ಲ, ತಗೊಳ್ಬೇಕಾದ್ರೆ ಏನು ಮಾಡಿರೋದು ನಾವು ಅದನ್ನು ಬಿಟ್ಬಿಟ್ಟಿರೋದು. ತಥ ಅನುಭವ ಅನುಭವಿಸಿ ನಾವು ಹೇಳಬೇಕಾಗಿ ಕೇಳೋನಿಗೆ ಅರ್ಥ ಆಗುತ್ತೆ, ಕೇಳೋನಿಗೆ ಅರ್ಥ ಆಗುತ್ತೆ, ಇಬ್ಬರಿಗೂ ಗೊತ್ತು. ಏವಂಚ ಸ ಇತ್ಯಸ್ಯ ತದ್ದೇಶಕಾಲ ಸಂಬಂಧ ಹೋಗುವುದು ಇತ್ಯರ್ಥ ಸ್ಯಾತ್. ಅಯಮಿತ್ಯಶಾಪಿ ನ ಕಾಲಾದಿ ಸಂಬಂಧ ಮಾತ್ರ ಅರ್ಥ. ಸಹ ಅಂತ ಹೇಳಬೇಕಾದ್ರೂ ಆ ದೇಶಕಾಲದಲ್ಲಿ ಬಿಟ್ಟು, ಅದೇ ರೀತಿಯಲ್ಲಿ ಅಯಂ ಅಂತ ಹೇಳಬೇಕಾದ್ರೂ ಅದೇ ಅರ್ಥ. ಕಿಂತು ತಸ್ಯ ವರ್ತಮಾನತಾಚ ನಚೈವಂ ಸತಿ ಪಕ್ಷತ್ರಯೇಪಿ ಕಾಚಿದ ಅನುಪತ್ತಿರಸ್ತಿ ಭಯಾತ್ ಲಕ್ಷಣಾಶ್ರಯಂ ಸ್ಯಾತ್. ಇದಿಟ್ಕೊಂಡಾಗ ಮೂರು ಪಕ್ಷದಲ್ಲೂ ಕೂಡ ಯಾವ ವಿರೋಧನೂ ಬರಲೇ ಇಲ್ಲ. ಯಾವುದಕ್ಕೆ? ಮುಖ್ಯಾರ್ಥ ಹೇಳೋದಕ್ಕೆ ಅಂತ ಅರ್ಥ. ಅದಕ್ಕೆ ಲಕ್ಷಣಾಶ್ರಯಣ ಮಾಡೋ ಪ್ರಸಂಗ ಬರದೇ ಇಲ್ಲ ಅಂದಮೇಲೆ ಏನು ಮಾಡ್ತೀರಿ? ತಜಿದ ಮುಕ್ತಂ, ಒಬ್ಬ ವ್ಯಕ್ತಿಯ ವ್ಯಕ್ತಿನ ಹುಡುಗ ಹುಡುಗ ಅಂದ್ರು ಏನು ಬಾಧಕ ಇಲ್ಲ, ಹುಡುಗ ಅಂತಾನೆ ಅರ್ಥ. ಹುಡುಗನ ಸಿಂಹ ಅಂದ್ರೆ ಆಗ ಪ್ರಾಬ್ಲಮ್ ಬಂತು. ಹುಡುಗನ ಸಿಂಹ ಹೇಗಾಗ್ತಾನೆ ಹುಡುಗ, ಅವಾಗ ಏನು ಮಾಡಬೇಕಾಗ? ಬೇರೆ ಅರ್ಥ ಮಾಡಬೇಕಾಗ. ಈ ಹುಡುಗ ಸಿಂಹರಿ ಅಂತ ಹೇಳಿಬಿಟ್ರು, ಈ ಹುಡುಗ ಬೆಂಕಿ ಅಂದರು, ಅರ್ಥ ಬೇರೆ ಮಾಡಬೇಕು. ಏನಂತ ಮಾಡಬೇಕಾಗ? ಈ ಹುಡುಗ ಸಿಂಹದಂತೆ ಪರಾಕ್ರಮಿ ಅಂತ ಅರ್ಥ ಮಾಡಬೇಕು. ಗೊತ್ತಾಯ್ತು? ಬೆಂಕಿಯಂತೆ ತೇಜಸ್ವಿ ಅಂತ ಅರ್ಥ ಮಾಡಬೇಕು. ಗೊತ್ತಾಯ್ತು? ಹುಡುಗ ಹುಡುಗ ಅಂದ್ರೆ ಮುಖ್ಯಾರ್ಥನೇ, ಹುಡುಗ ಸಿಂಹ ಅಂದ್ರೆ ಸಿಂಹ ಅಲ್ಲ ಅವನು. ಆದ್ದರಿಂದ ಸಿಂಹದಂತೆ ಅಂತಿರೋದು ಏನಂತ ಕರಿತೇವೆ ಅದಕ್ಕೆ? ಉಪಚಾರಾರ್ಥ ಅಂತದ. ಉಪಚಾರಾರ್ಥ, ವಾಚ್ಯಾರ್ಥ ಬೇರೆ, ಲಕ್ಷ್ಯಾರ್ಥ ಬೇರೆ, ಔಪಚಾರಿಕ ಅರ್ಥ ಅಂತ ಬೇರೆ. ಹುಟ್ಟುಕೂತ ನಿಮ್ಮನೇ ಮನೆ ಅಂದು ಬಿಡ್ತಾರೆ. ಹಾಗೆ ಯಾವ ಕಾರ್ಯ ಮಾಡ್ತೀರಿ ಅಂತ ಅವ್ರಿಗೆ ಕೇಳಬಾರ್ದು, ಬಿಡಿಸಿದ ತಕ್ಷಣ ಹೋಗಿಬಿಡ್ತೀರ ಅಂತ ಕೇಳ್ತೀವ. ಇಬ್ಬರಿಗೂ ಗೊತ್ತು, ಏನಂತ ಗೊತ್ತು? ಅವನು ಉಪಚಾರ ಕೇಳಿದ ಗೊತ್ತು, ಇವರು ಹೇಳಿದ ಹಾಗೆ. ನಿಮ್ಮದೇ ಮನೆ, ಮತ್ತೆ ಸಂಕೋಚ ಪಡಲೇಬೇಡ್ರಿ, ಮತ್ತೆ ಏನೇನು ಯೋಚನೆ ಮಾಡಬೇಡಿ, ಸತ್ಯವಾಗಿ ಹೇಳ್ತೀರಿ. ಇನ್ನೂ ಜೊತೆಗೆ ಹೇಳ್ತಾನೆ, ಸತ್ಯವಾಗಿ ಹೇಳ್ತಾರೆ, ನಿಮ್ಮದೇ ಮನೆ ಅಂತ ಹೇಳಿಬಿಡ್ತಾರೆ. ಇಷ್ಟಾದರೂ ಇಬ್ಬರಿಗೆ ಗೊತ್ತು, ಏನಂತ ಗೊತ್ತು? ಯಾತಕ್ಕೋಸ್ಕರ ಮಾತಾಡ್ತಾನೆ? ಊಟಕ್ಕೆ ಸಂಕೋಚ ಪಡಬೇಡಿ, ಅಷ್ಟರ ಬಟ್ಟೆ ಮಾತ್ರ ನಿಮ್ಮದೇ ಮನೆ ಹೊರತು ಉಳಿದ ಯಾವುದಷ್ಟು ಇದ್ದರೂ ಅಲ್ಲ. ಆ ತಟ್ಟೆ ಕೂಡ ಅವನ ತಲೆ ಎತ್ಕೊಂಡೋಗಿಲ್ಲ ಅವ್ನು. ಮತ್ತೆ ಎಲ್ಲ ಉಪಚಾರನೇ. ಮತ್ತೆ ಅದಕ್ಕೆ ಉಪಚಾರಿಕ, ಇಬ್ಬರು ಹೇಳೋದಕ್ಕೆ, ಹೇಳೋರಿಗೆ ಗೊತ್ತು, ಕೇಳೋರಿಗೆ ಗೊತ್ತು ಹೋದಲ್ಲೋ, ಅಲ್ಲಿ ಹಾಗೆ ಮಾಡ್ತೇವೆ. ಇನ್ನು ಊಟಕ್ಕೆ ಕೂತ ಇವ್ರ ಬೆಳೆ ಕೂತೆ, ನಿಮ್ಮದೇ ಮನೆ ತಿಳ್ಕೊಂಡ್ರೆ ತಿಳ್ಕೊ ನಮ್ಮದೇ ಮನೆ ಅಂತ ತಿಳ್ಕೊಳ್ಳೋದು ಏನು ಬಂತು? ಇವಂದೇ ಮನೆ. ಅಲ್ಲಿ ಮುಖ್ಯಾರ್ಥಕ್ಕೆ ಏನು ಬಂದಿಲ್ಲ? ಬಾಧ ಬರಲಿಲ್ಲ. ತನ್ನ ಮನೆಯಲ್ಲಿ ತಾನು ಊಟ ಮಾಡಬೇಕಾದ್ರೆ ತಂದೆ ಮನೆ ಅಂದರೆ ಬಾಧಕ ಇಲ್ಲ. ಇನ್ನೊಬ್ಬರ ಮೇಲೆ ಮಾಡಬೇಕಾದ್ರೆ ಅಂದರೆ ಏನರ್ಥ? ಅಲ್ಲಿ ಬಾಧಕ ಇದೆ, ಅದಕ್ಕೆ ಏನು ಮಾಡಬೇಕಾಗ? ಬೇರೆ ಅರ್ಥ ಮಾಡಬೇಕು. ಇಲ್ಲಿ ಬಾಧಕ ಎಲ್ಲಿದೆ? ಈಗ ಬ್ರಹ್ಮ ಸಗುಣ ಅಂತ ಹೇಳಿದರೆ ಸಗುಣ ಬಾಧಕ ಬಂದರೆ ತಾನೇ ಬದಲಾಯಿಸಬೇಕು. ಎಲ್ಲಿ ಬಾಧಕ ಇದೆ ತೋರಿಸು ಅಂತ ಎಲ್ಲ ಕೇಳ್ತಿದ್ದಾರೆ. ಇವೆಲ್ಲ ಸರಿಯಾಗಿ ಮನಸ್ಸಿಗೆ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ವಾಕ್ಯಾರ್ಥ ಅರ್ಥ ಆಗೋದು ಬೇರೆ, ಕಾನ್ಸೆಪ್ಟ್ ಅರ್ಥ ಆಗೋದು ಬೇರೆ. ಗೊತ್ತಾಯ್ತಾ? ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ರೆ ವಾಕ್ಯಾರ್ಥ ಚೇಂಜ್ ಹೆಂಗೆ ಬೇಕಾದ್ರೆ ಮಾಡ್ಕೋಬಹುದು. ಬರೀ ವಾಕ್ಯಾರ್ಥ ಮಾಡಿದ್ರೆ ಇನ್ನೊಂದು ವಾಕ್ಯಾರ್ಥ ಹೇಳಿ ತಲೆ ಕೆಟ್ಟೋಗ್ಬಿಡುತ್ತೆ. ಕಾನ್ಸೆಪ್ಟ್ ಭಾರಿ ಮುಖ್ಯ. ತಥಾ ಚ ಮೈವಂ, ಈಗ ತದಿದ ಮುಕ್ತಂ ಅನಿತ್ಯೇತಿ ಉಪಲಕ್ಷಣಂಚೈತ. ದೇಶಕಾಲ ಅನಿತ್ಯ ಆದ್ದರಿಂದ ಅವನು ಹೇಳೋನು ಕೇಳೋನು ಗೊತ್ತಿದೆ ಅಂತಾನೆ ಸ್ಪಷ್ಟ ಅರ್ಥ. ನಾನು ಅತಯೇವ ಅನುಪತ್ತಿರಿತ್ಯುಕ್ತ ಮೈವಂ ಭಾವ ಅನಭವಬಹುದ. ಅಲ್ಲಿ ದೇಶಕಾಲ ಅನಿತ್ಯ ಅಂಬೋದಕ್ಕೆ ನಾವು ಅನುಪತ್ತಿ ಹೇಳಿದ್ದೇನೆ ಅಂದರೆ ಭಾವ ಅನಭವಬಹುದ, ನಿನಗೆ ಆ ವಿಷಯ ಅರ್ಥ ಮಾಡ್ಕೊಂಡಿಲ್ಲ ನೀನು. ಅವಿರುದ್ಧ ವಿಶೇಷಣಾನಾಮೇವ ವಾಚ್ಯತೆಯ ಅನೇನ ಉಕ್ತತ್ವಾತ್. ಯಾವಾಗಲೂ ವಿರುದ್ಧವಾದ ವಿಶೇಷಗಳು ಬಂದಾಗ ಅದನ್ನು ಬಿಟ್ಟಾಗ ಲಕ್ಷ್ಯಾರ್ಥ ಮಾಡ್ತೇವೆ. ವಿರುದ್ಧ ವಿಶೇಷಣ ಅಲ್ಲೇ ಇಲ್ಲ. ಅವತ್ತಿನ ದೇಶ ಕಾಲಗಳಲ್ಲಿದ್ದ ದೇವದತ್ತ ಇವತ್ತಿನ ದೇಶ ಕಾಲದಲ್ಲಿದ್ದಾನೆ, ಯಾವ ವಿರೋಧವೂ ಇಲ್ಲ. ಕರೆಯ ಸರಿಯಾಗಿದೆ. ಒಂದ್ಮೇಲೆ ಏನ್ ಮಾಡ್ತೀವಿ? ಅವಿರುದ್ಧ ವಿಶೇಷಣಾನಾಮೇವ ವಾಚ್ಯತೆಯ ಅನೇನ ಉಕ್ತತ್ವ. ವಿರುದ್ಧ ವಿಶೇಷಣಗಳಲ್ಲ ಅವು. ನಹಿ ಅತೀತ ದೇಶಾದಿ ಸಂಬಂಧಸ್ಯ ಇದಾನೀಂ ಸತ್ವೇ ವಿರೋಧೋ ಅಸ್ತಿ ಪ್ರಧ್ವಂಸೋ ಹಿ ಕನ್ನು. ಉದಾಹರಣೆ ಹೇಳಿದರು, ಯಾರೋ ಒಬ್ರಿಗೆ 50-100 ವರ್ಷ ನಿಂತಿರಲ್ಲ ಅವರೇ ಇವರು ಅಂದರು. ಅದೇ ಆಗಿರ್ತಾನೆ 100 ವರ್ಷ ಇವತ್ತೇ ಆಗಿರ್ತಾನೆ ಅವನು, ಸತ್ತೋಗಿರ್ಬೇಕಾಗಿದ್ರೆ ಅವನಲ್ಲ ಅಂತ ಹೇಳ್ತಾನೆ. ವಿರೋಧ ಬಂದಾಗ ಅರ್ಥ ಆಯ್ತಾ? 10-20 ವರ್ಷದಿಂದ ಇದ್ದ ವ್ಯಕ್ತಿನ ಇವತ್ತು ಅಂತ ಹೇಳಿ ಯಾರಿಗೂ ವಿರೋಧ ಬರಲಿಲ್ಲ. ಅವ್ನು 1000 ವರ್ಷದಿಂದ ಇದ್ದವನು ಹೇಳ್ಬಿಟ್ರೆ ಏನು ಹೇಳ್ತಾರಾಗ? ವಿರೋಧ ಬರುತ್ತೆ. ಅದೇ ಸಾಧ್ಯ? ಇಂಪಾಸಿಬಲ್. ಸುಳ್ಳು ಹೇಳ್ತಾನೆ ಅಂತ ಅವಾಗ ಏನು ಮಾಡ್ತೇನೆ? ಅವಾಗ ಜನ್ಮ ಅಂತಾರೆ, ಅದೇ ಇಂದ್ರನೇ ಇವತ್ತು ಅರ್ಜುನ ಅಂತ ಹೇಳ್ಬಿಡುತ್ತೆ. ಅದೇ ವಾಲಿನೇ ಅರ್ಜುನ ಅಂತೆ, ಅದೇ ವಾಲಿನೇ ಅಂತೇಳಿ ವಾಲಿ ಇಲ್ಲ. ಈಗ ಅರ್ಜುನ ಇದ್ದಾನೆ ಏನು? ಯಾವ ವಾಲಿ ಇಂದ್ರಾವತಾರವಾಗಿದ್ದಾನೋ ಅದೇ ಇಂದ್ರಾವತಾರ ಅರ್ಜುನ ಅಂತ ಅರ್ಥ ಮಾಡಬೇಕು. ಯಾತಕ್ಕೆ ವಾಲಿ ದೇಹ ಅಲ್ಲ ಇದು ಅರ್ಜುನನ ದೇಹ ತಿಳಿಯುತ್ತಲ್ಲ, ಅದೇ ವಾಲಿ ಅಂತ ಹೇಳ್ತೇವೆ ನಾವು, ಬಟ್ ಅರ್ಥ ಬೇರೆ ಮಾಡ್ತೇವೆ ಅಲ್ಲಿ. ಯಾತಕ್ಕೆ ಅದೇ 2 ಕೋಟಿ ವರ್ಷದಿಂದ ಇದ್ದ ವಾಲಿ ಇವತ್ತು ಅರ್ಜುನ ಆಗಿರೋ ಚಾನ್ಸ್ ಇಲ್ಲ, ದೇಹ ಬಿಟ್ಬಿಟ್ಟಿದ್ದಾರೆ. ಅರೆ ಅದೇ ರಾಮ ಇವತ್ತು ಕೃಷ್ಣ ಅಂತ ಹೇಳೋದಕ್ಕೆ ವಿರೋಧ ಇಲ್ಲ. ಯಾತಕ್ಕೆ? ದೇವರು ನಿತ್ಯ, ದೇವರು ಯಾವ ದೇವರು ಬಿಡೋದಿಲ್ಲ, ದೇವರಿಗೆ ವಿರೋಧ ಇಲ್ಲ. ಉಳಿದವರು ಇವರು ಮಾಡಿದ ದೇವರಿಗೆ ಅರ್ಥ ಮಾಡಕ್ ಬರೋದಿಲ್ಲ, ಇದು ಅರ್ಥ ಮಾಡ್ಕೋಬೇಕು. ಆಗ ಸತತ ವೇದ ವಿವರ್ಜಿತ ಪರಮಾತ್ಮ ನಿತ್ಯ ಅನ್ನೋ ಮಾತಿಗೆ ಅರ್ಥ ಆಗುತ್ತೆ. ಅವನು ಅವನು ಔಪಚಾರಿಕ ಅಂತ ಮಾಡಬಾರ್ದು. ವಾಲಿ ಅರ್ಜುನ ಅಂತ ಹೇಳೋದು ಔಪಚಾರಿಕ, ದೇಹ ದೃಷ್ಟಿಯಿಂದ ವ್ಯತ್ಯಾಸ ಇದೆ, ಮೂರು ರೂಪ ಒಂದೇ ಆಗಿದ್ರು ಕೂಡ. ಅದು ರಾಮನೇ ಕೃಷ್ಣ, ಕೃಷ್ಣನೇ ನರಸಿಂಹ, ನರಸಿಂಹನೇ ವಾಮನ ಅಂತ ಹೇಳಿದಾಗ ಯಾವ ವಿರೋಧನೂ ಇಲ್ಲ. ಅದು ದೇವ್ರ ಬಗ್ಗೆ ಹೇಳಿದ ಮಾತು, ಅದನ್ನು ಬಿಡಕ್ಕೆ ಚಾನ್ಸ್ ಇಲ್ಲ ನೀವೀಗ. ನಾನು ಅದೇ ತದ್ದೇಶ ಕಾಲ ತದ್ವಂಸೋಹಿ ತಥೋಚ್ಯತೆ ತಥ ಅಯಮಿತಿ ಪ್ರಾಗಭಾವ ಏತೀರ ಅತ್ಯಂತ ಅನ್ಯತರ ಲಕ್ಷಣಾಶ್ರಯಣಂ ಸ್ವಯುತ್ಯಾನಾಂ ನಿರಸ್ತಂ ವಿಶಿಷ್ಟೈಕ್ಯ ವಿಶೇಷಣೈಕ್ಯಂ ಸ್ಯಾದಿತಿ ಚೇನ್ನ ಧೂಮವತ್ ಅಗ್ನಿಮತೋರೈಕ್ಯೇಪಿ ಧೂಮಾಗ್ನೋ ಭೇದ ದರ್ಶನಾತ್ ತಯೋರೈಕ್ಯಮೇವ ನಾಸ್ತಿ ಚೇತ್ ತರ್ಹಿ ದೃಷ್ಟಾಂತಾಭಾವ ಸುತರಾಂ ವಿಶೇಷೇಣ ಐಕ್ಯಾಪಾದನನುಪತ್ತಿ ತಥಾಪಿ ಕಿಮತ್ರ ಸತ್ವಂ ಶ್ರೋತೃಬುಭುತ್ಸ ಅನುಸಾರೇಣ ತ್ರಯಮಪಿ ಇತಿ ಬ್ರೂಮಃ. ಶ್ರೋತೃಬುಭುತ್ಸಾನುಸಾರೇಣ, ಶ್ರೋತೃನ ಬುಭುತ್ಸ ಅಂದ್ರೇನು ತಿಳ್ಕೊಳ್ಬೇಕನ್ನೋ ಬಯಕೆಗೆ ತಕ್ಕಂತೆ ಯಾವ ಆ್ಯಂಗಲಲ್ಲಿ ಕೇಳ್ತಾನೋ ಆ ಆ್ಯಂಗಲ್ ಉತ್ತರ ಕೊಡ್ತಾನೆ. ಪ್ರಶ್ನೆ ಕೇಳೋನು ಭಾವ, ಉತ್ತರ ಕೊಡೋನು ಭಾವ, ಏನೋ ಎಷ್ಟೋ ಸತ್ಯ ಕೆಲವು ಮಾತುಗಳು ಈ ರೀತಿ ಹೇಳಿದ ಸರಿಯಾ ಅಂತ ಕೇಳ್ತಾನೆ. ತಕ್ಷಣ ಏನಂತೀವಿ ನಾವಾಗ, ಈ ರೀತಿ ಹೇಳಿದ ಸರಿಯಾ ಅಂತೀರಲ್ಲ, ಅವನು ಏನು ಹೇಳಿದ್ದ ಫಸ್ಟ್ ಹೇಳಿ ಅಂತ ಹೇಳ್ತೀವಿ. ಹೋಗ್ತಾನೆ ಅವ ಸರಿಯೋ ತಪ್ಪೋ ಪ್ರಶ್ನೆ ಬರೋದು. ಯಾವುದೇ ಒಂದು ಪ್ರಶ್ನೆ ಉತ್ತರ ಹೇಳಿದಾಗ ಉತ್ತರ ಸರಿನಾ ಅಂದ್ರೆ ಏನು ಮಾಡಬೇಕಾಗ, ಪ್ರಶ್ನೆ ಏನು ಅಂತ ಕೇಳ್ತಾರೆ ಫಸ್ಟ್. ಈ ವ್ಯಾಲ್ಯೂಯೇಷನ್ ಕಳಿಸ್ತಾರಲ್ಲ, ಅವ್ರು ಏನು ಕಳಿಸ್ತಾರೆ ಜೊತೆಗೆ ಆನ್ಸರ್ ಪೇಪರ್ ಜೊತೆಗೆ ಕ್ವಶನ್ ಪೇಪರ್ ಕಳಿಸ್ತಾರೆ, ಇದು ವ್ಯಾಲ್ಯೂಯೇಷನ್ ಮಾಡಿದಾಗ ಅರ್ಥ ಆಯ್ತಾ. ಸೊ ಪ್ರಶ್ನೆ ಏನು ಕೇಳಿದಾಗ ತಕ್ಕಂತೆ ಉತ್ತರ ಕೊಡಬೇಕಾದ್ರಿಂದ ಅನೇಕ ರೇ ಮಾಡಿಬಿಡ್ತಾರೆ, ಏನೋ ಬೈದ್ರು ಅಂತ ಹೇಳಿ ದೊಡ್ಡ ಗಲಾಟೆ ಆಗಿಬಿಡ್ತದೆ. ಅವ್ನು ಏನಂದ ಬೈಕ್ಕಿಂತ ಮುಂಚೆ ಅದು ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಅವ್ನು ಏನಂದ ಅದಕ್ಕೆ ಹಾಗಂತ ಸರಿಯಾಗಿದ್ದ, ತಪ್ಪೇನಿದೆ ಅದರೊಳಗೆ, ಬುದ್ಧಿ ಇಲ್ಲ ಅಂತ ಕರೆದು. ಅವ್ನು ಈ ಮಾತಾಡಿದ್ನ ಏಕಾಶಿ ಊಟ ಮಾಡಬೇಕು ಅಂತ ಹೇಳಿದ್ನ, ಕರೆಕ್ಟ್. ಬುದ್ಧಿ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂತ ಒಪ್ಪಲೇಬೇಕು ಅದಕ್ಕೆ, ಅರ್ಥ ಆಯ್ತಾ. ಈಗ ಯಾವುದೋ ಒಳ್ಳೆ ವಿಷಯದ ಬುದ್ಧಿ ಇಲ್ಲ ಅಂದ್ರೆ ತಪ್ಪಾಗುತ್ತೆ. ತುಂಬಾ ಜನ ಏನು ಮಾಡಿಬಿಡ್ತಾರೆ, ಈ ಆ್ಯಂಗಲ್ ಆ ಆ್ಯಂಗಲ್ ನೋಡೋದೇ ಇಲ್ಲ, ಅವಾಗ ಆಗೋದೇನಾಗ ಅನೇಕ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಆ ರೀತಿ ಮಾಡ್ಕೋಬಾರ್ದು. ಇಲ್ಲಿ ಪ್ರಶ್ನೆ ಏನಪ್ಪ ಇರೋದು, ಇವನು ಯಾರು ಅಂತ ಪ್ರಶ್ನೆ. ಉತ್ತರ ಹೆಂಗೆ ಕೊಟ್ಟಾಗ ಪರಿಚಯ ಮಾಡಿಕೊಡ್ಬೇಕೀಗ. ನೀನು ಅವತ್ತು ನೋಡಿದ್ದೀರ ದೇವದತ್ತ, ಅವನೇ ಇವನು ಅಂತ ಹೇಳಿದ. ಗೊತ್ತಿಲ್ಲದಾಗ ತುಂಬ ವರ್ಷ ಗ್ಯಾಪ್ ಬಂದುಬಿಟ್ಟಿತ್ತು. ಅವನು ಓ ಹೌದಾ ಅಂತ ಹೇಳಿದ ತಕ್ಷಣನೇ ತಕ್ಷಣನೇ ಹೇಳೋಕೆ ಈ ರೀತಿ ಯಾರು ಪ್ರಶ್ನೆ ಮಾಡ್ತಾ ಕೊಡೋದಿಲ್ಲ ಯಾರು ಕೂಡ. ಅವತ್ತಿನ ದೇಶಕಾಲ ಇವತ್ತಿನ ದೇಶಕಾಲ ಏನಾಗ್ಬೋದು ಯಾರು ಅಂತಾರ ಅದನ್ನ. ಓ ಗ್ಲಾಟ್ ಟು ಬಿಟ್ಟು ಅಂದ್ಬಿಡ್ತಾನೆ ಇಮಿಡಿಯೇಟ್ಲಿ ಅಷ್ಟೇ ಹೊರತು ಇವೆಲ್ಲ ತಲೆ ಹಾಕ್ಕೊಳ್ಳೋದಿಲ್ಲ. ಯಾಕೆ? ಅವನಿಗೆ ಗೊತ್ತು, ಹೇಳೋನಿಗೆ ಗೊತ್ತು, ಕೇಳೋನಿಗೆ ಗೊತ್ತು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಜನಗಳೆಲ್ಲ ಇವರು ಈ ರೀತಿ ವಾಕ್ಯಾರ್ಥ ಮಾಡಲಿಕ್ಕೊಂಡ್ರೆ ಸಮಾಜ ಏನಾಗ್ತಿತ್ತೋ, ಮುಂದುವರೆಗೆ ಚಾನ್ಸಸ್ಸೇ ಇರಲಿ. ತಿಳಿತಾ? ಅದಕ್ಕೆ ಪ್ರಶ್ನೆ ಅನಭಾವ ಅನವಬೋಧಾತ್ ಅಂತೇಳಿ ಪ್ರಶ್ನೆ ಹತ್ರ ತಿಳ್ಕೊಳ್ಳದೆ ಮಾತಾಡ್ತಿದ್ದಿ ನೋಡು. ಹೇಳ್ತಾರೆ ಈಗ, ಕುತ ಏತದಿತಿ ಚೇತ್ ಅನಿತ್ಯ ದೇಶಕಾಲ ಸಂಬಂಧಿತ್ವಶ್ಚ ಇತಿ ತದ್ದೇಶ ಕಾಲಾದಿ ವಿಶಿಷ್ಟ ಇತಿ ವಚನಾತ್ ಪಕ್ಷದ್ವಯಾಂಗೀಕಾರೋ ಜ್ಞಾಯತೆ ಅನುಸ್ಮೃತಿಯಶ್ಚ ಇತ್ಯಾದಿನ ತೃತೀಯಾಂಗೀಕಾರೋಪಿ ತರ್ಹಿ ಅನಿತ್ಯ ದೇಶಕಾಲ ಸಂಬಂಧಿತ್ವಶ್ಚ ಇತಿ ಕಥಂ ಉಪಲಕ್ಷಣ ವಿದ್ಯಾದೋಷ ನನು ಪ್ರಕೃಷ್ಟ ಪ್ರಕಾಶಶ್ಚಂದ್ರ ಇತ್ಯನೇನೈವ ಗ್ರಂಥ ಅಯಮಿ ದೃಷ್ಟಾಂತೋ ದೂಷಿತೋ ಭವಿಷ್ಯತಿ ನ್ಯಾಯಸಾಮ್ಯಾತ್ ತತ್ಕಿಮನೇನ ಗ್ರಂಥೇನ ವೈವಂ ಏತದನುಪತ್ತಿ ಪರಿಹಾರೇಣ ಸಾರ್ಥಕ್ಯಾದಿತಿ. ಮತ್ತೆ ಒಬ್ಬ ಶಿಷ್ಯ ಪ್ರಶ್ನೆ ಕೇಳಬಹುದು. ಪ್ರಕೃಷ್ಣ ಪ್ರಕಾಶಶ್ಚಂದ್ರ ಒಂದು ಕೇಸು, ಸ್ವಯಂ ದೇವದತ್ತ ಇನ್ನೊಂದು ಕೇಸು, ಎರಡು ಕೇಸಿಗೆ ಉತ್ತರ ಒಂದೇ ಕೊಟ್ಟರಾಗ್ತಿತ್ತಲ್ಲ, ಎರಡ್ಯಾಗಿ ಬೇರೆ ಕೊಟ್ಟರು ಆಚಾರ್ಯ ಅಂತ ಪ್ರಶ್ನೆ ಮಾಡಿದ್ರು. ಗೊತ್ತಾಯ್ತಾ? ಎರಡು ಅದೊಂದು ಪ್ರಶ್ನೆ, ಇದೊಂದು ಪ್ರಕೃಷ್ಣ ಪ್ರಕಾಶಶ್ಚಂದ್ರ ಅಂತ ಹೇಳಬೇಕಾದ್ರೆ ಮುಖ್ಯಾರ್ಥಕ್ಕೆ ಬಾಧ ಇಲ್ಲ, ಆದ್ದರಿಂದ ಪ್ರಕೃಷ್ಣ ಪ್ರಕಾಶಶ್ಚಂದ್ರನ ಇದೆ ಅಂತ ಹಾಗೆ ಒಪ್ಕೋಬೇಕು ಹಾಗೆ ಅಂತ ಹೇಳಿದ್ರಲ್ಲ, ಸಾಕಾಗ್ತಿತ್ತು. ಸ್ವಯಂ ದತ್ತವರು ಯಾತಕ್ಕೆ ಹೇಳಿದರು ಮತ್ತೆ ಅಂತ ಕೇಳಿದರೆ ಇಂಥ ಕೆಲವು ಸಬ್ ಇಶ್ಯೂಸ್ ಬರ್ಬೋದು, ಅದಕ್ಕೋಸ್ಕರ ಆಚಾರ ಹೇಳಿದರು ಅಂತ. ನಿಜವಾಗ ಒಂದರ್ಥನೇ ಕರೆಕ್ಟ್, ಎರಡು ಕೇಸ್ನಲ್ಲೂ ಕೂಡ ಏನು ಮಾಡಿಲ್ಲ ನಾವೀಗ, ಮುಖ್ಯಾರ್ಥ ಬಿಟ್ಟಿಲ್ಲ, ಅಷ್ಟು ಸಾಕು ನಮಗೆ. ಬಟ್ ಕೆಲವು ಸ್ಪೆಷಲ್ ಏನು ತೊಗೊಂಡ ಅವನೀಗ, ಏತದ್ದೇಶ ಕಾಲ ಮತ್ತು ತದ್ದೇಶ ಕಾಲ ಅಂತ ತೊಗೊಂಡಿದ್ದು ಸ್ವಲ್ಪ ಕನ್ಫ್ಯೂಷನ್ ಬರೋ ಚಾನ್ಸ್ ಇತ್ತು. ಅದಕ್ಕೆ ಆಚಾರ ಏನು ಮಾಡಿದ್ರೆ ಈಗ ಅದಕ್ಕೂ ಉತ್ತರ ಕೊಟ್ಟು ಅಷ್ಟೇ ಹೊರತು, ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಯಾವ್ದು ಸಾಕಾಗ್ತಿತ್ತು ನಮಗೆ, ಒಂದು ಸಾಕು. ಯಾವ ದೃಷ್ಟಿಯಿಂದ? ಮುಖ್ಯಾರ್ಥ ಕೂಡಿದಾಗ ಅದನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಹೋಗಬಾರ್ದು, ಲಕ್ಷ್ಯಾರ್ಥ ಮಾಡಬಾರದು, ಆ ದೃಷ್ಟಿಯಿಂದ ಸಾಕು. ಬಟ್ ಬೇರೆ ಇಶ್ಯೂಸ್ ಬೇರೆ ಇದೆ, ಕೆಲವು ಕ್ಲಬ್ ಆಗಿದ್ದರಿಂದ ಆಚಾರ್ಯ ಬೇರೆ ಹೇಳಿದ್ರಿಂದ ಸರಿ ಹೋಯಿತು. ನಾನು ಮಾಹೂತ್ ವಾಚ್ಯಾರ್ಥಾನುಪತಿ ಲಕ್ಷಣಾಕ್ಷೇಪಿಕ ವಕ್ತು ವಿಶಿಷ್ಟಾರ್ಥ ವಿವಕ್ಷಾಭಾವಸ್ತು ಗರಣಮಭ್ಯವಹರ ಇತ್ಯಾದವೋ ಭವಿಷ್ಯತಿ ಸಚ ಸ್ವರೂಪ ಮಾತ್ರ ಪಶ್ಚೋತ್ತರತ್ವ ಸಿದ್ಧ್ಯತಿ ಅಸ್ಮಿನ್ ಜ್ಯೋತಿರ್ಮಂಡಲೆ ಕಶ್ಚಂದ್ರ ಇತಿ ಕೋಯಮ್ಮಿತಿ ಚ ಚಂದ್ರ ದೇವದತ್ತ ಸ್ವರೂಪ ಮಾತ್ರ ಹಿ ಅನೇನ ಪೃಷ್ಠಂ ವಕ್ತಾ ಚ ವಿಶಿಷ್ಟಾರ್ಥಂ ವದನ್ ಆಮ್ರಾನ್ ಪೃಷ್ಠ ಕೋವಿದಾರಾನ್ ಆಚಕ್ಷಾಣ ಇತ ಇತಿ ಇವ ಅನವಧೇಯ ವಚನ ಪ್ರಸಜ್ಜೇತ ಇತಿ ಚೇತ್ ಸ್ಯಾದೇವಂ ಇದು ಸ್ವರೂಪ ಮಾತ್ರೇ ಪ್ರಶ್ನೆ ಸ್ಯಾತ್ ನಚೈವಂ ಸ್ವರೂಪ ಮಾತ್ರ ಸಿದ್ಧತ್ವಾತ್ ನಹಿ ಕಚ್ಚಿತ್ ಸಿದ್ಧಂ ಪೃಚ್ಛತಿ ಇತ್ಯಾಹ. ಇವೆಲ್ಲ ಆಚಾರ್ಯ ಹೇಳೋಕ್ಕಿಂತ ಯಾರಿಗೂ ಗೊತ್ತಿಲ್ಲದ ವಿಚಾರ ಹೇಳ್ತಾರೆ. ಈಗ ಕೆಲವು ಕೇಸ್ ತಗೊಂಡ್ರು ಮತ್ತೆ ಕೇರಳ ನನು ಮಾಭೂತ್ ವಾಚ್ಯಾರ್ಥಾನುಪತಿ ಲಕ್ಷಣಾಕ್ಷೇಪಿಕ. ಯಾವಾಗಲೂ ಕೂಡ ಲಕ್ಷಣವನ್ನು ಯಾವಾಗ ಇಂಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವೀಗ ವಾಚ್ಯಾರ್ಥ ಅನುಪಪತ್ತಿ ಆದಾಗ, ವಾಚ್ಯಾರ್ಥ ಆದರೂ ಒಂದೇ ಮುಖ್ಯಾರ್ಥ ಆದರೂ ಒಂದೇ, ಮುಖ್ಯಾರ್ಥ ಅನುಪತ್ತಿ ಆದಾಗ ಲಕ್ಷ್ಯಾರ್ಥ ಹೇಳಬೇಕು ಅಂತ ಹೇಳಿದ್ದೀನಿ ಅದು ಸರಿ. ಆದರೂ ಇನ್ನೊಂದು ಕೇಸ್ ಇದೆ, ಅಲ್ಲಿ ಮುಖ್ಯಾರ್ಥ ಅನುಪತ್ತಿ ಆಗದೆ ಹೋದರೂ ಕೂಡ ನಾವು ಲಕ್ಷ್ಯಾರ್ಥ ಹೇಳ್ತೀವಿ ನೋಡಿದ್ರ ಅಂತ ಕೇಸ್ ಕೊಡ್ತಾನೆ. ಈಗ ಭಕ್ತರು ವಿಶಿಷ್ಟಾರ್ಥ ವಿವಕ್ಷಾಭಾವಸ್ತು ಗರಡ ಮಧ್ಯವಹರ ಇತ್ಯಾದವು ಭವಿಷ್ಯತಿ. ಒಂದು ಇದೆ ಗರಡ ಮಧ್ಯವಹರ, ಗರಳ ಅಂದರೆ ವಿಷ, ಅಭ್ಯವಹರ ತಿನ್ನು ಅಂತ ಅರ್ಥ, ವಿಷ ತಿನ್ನು. ಇಲ್ಲಿ ವಿಷ ಶಬ್ದಕ್ಕೆ ಏನರ್ಥ? ವಿಷ ಅಂತಾನೆ ಅರ್ಥ. ಆದರೆ ಅಭ್ಯವಹರ ಮಾತ್ರ ತಿನ್ನು ಅಂತ ಅರ್ಥ ಅಲ್ಲ, ವಿಷಕ್ಕೆ ವಿಷ ಅಂತಲೇ ಅರ್ಥ ಮಾಡಿಕೊಂಡ್ವಿ. ಆದರೆ ತಿನ್ನು ಅಂತ ಅರ್ಥ ಮಾಡ್ಕೊಳ್ಳೋದು ಏನು ಮಾಡಿದ್ವಿ? ತಿನ್ನಬೇಡ ಅಂತ ಹೇಳಿ. ನಮ್ಮಲ್ಲಿ ಪದ್ಧತಿ ಇದೆ, ಅವ್ರು ಏನೋ ಹೇಳ್ತಾನೆ ಒಂದು ವಿಷಯ, ಏನು ಹೇಳಿದ್ರು ಕೇಳೋದಿಲ್ಲ, ಮಾಡೇ ಮಾಡ್ತೀನಿ ಅಂತ ಕೊನೆ ಸಿಟ್ಟು ಬರುತ್ತೆ ಇವನಿಗೆ, ಮಣ್ಣು ತಿನ್ನು ಹೋಗಿ ಬಂದುಬಿಡ್ತಾನೆ ಮನೆ, ಮಣ್ಣು ವಿಷ ಆಳ್ಬಾವಿ ಬೀಳೋ ಅಂದ್ಬಿಡ್ತಾನೆ. ಇಲ್ಲಿ ಆಳ್ಬಾವಿ ಬೀಳೋ ಶಬ್ದಕ್ಕೆ ಹೇಳೋ ಅವನೇ ಕೇಸ್ ಹಾಕಿರೇ ಮಾಡ್ಬೇಕು ಅಷ್ಟಕ್ಕೇನೆ. ವಿಷ ತಿನ್ನು ಅಂತ ಹೇಳಿದ್ದಾನೆ ಅಂತ ಹೇಳಿ ಕೇಸ್ ಹಾಕಿರೆ ಪಜಿ ತೆತ್ತು ಹೋಗ್ತಾನೆ. ಆಕ್ಚುಲಿ ಅವನು ಹಾಕಲ್ಲ ಇವನು ಹಾಕಲ್ಲ, ಯಾತಕ್ಕೆ? ಯಾರೋ ಬೈತಾರೆ ಅಲ್ಲ, ಯಾವ ವಿಷ ತಿನ್ನೋ ಸುಮ್ಮನೆ ಕೂತಿದ್ದಲ್ಲ, ಯಾವ ವಿಷಯದಿಂಗ್ ಯಾರ ತಕ್ಷಣ ಅವನು ಬಂದಿದ್ದ ಯಾರೋ ಅವನು ಆ ಮಾತನ್ನೋತ್ತೆ ಒಬ್ಬನು ಬಂದ ಹೇಳಿದ ಏನು ಇಷ್ಟೊಂದು ಸುಮ್ಮನೆ ಕೂತಿದ್ದೀರ ಅಂದ್ರೆ ಅಯ್ಯೋ ನಾನು ಹೀಗೆ ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳಿ ಸರಿ ಹೋಯ್ತು ಬಿಡು ಅಂತ ಹೇಳಿದ್ರು. ಗೊತ್ತಾ ಇವನಿಗೆ ಗೊತ್ತಿಲ್ಲ, ಹೊಸ ಬಂದವನಿಗೆ ಗೊತ್ತಿಲ್ಲ, ಏನು ಈಚಿತಿ ಬೈತ ನೋಡ್ಕೊಳ್ಳೋ ಕೂತಿದ್ದೆ ಒಂದೇಟು ಬಿಡಬೇಕು ಅಂತ ಕೇಳ್ತಾರೆ. ಅಯ್ಯೋ ವಿಷಯ ಆಗಲ್ಲ ಈ ರೀತಿ ಮಾಡ್ತೀರಿ ಅಂದರೆ ಬೈದ ಅಂತ ಹೇಳ್ತಾ ನಾನು ಸರಿ ಇದನ್ನು ಮಾಡಲ್ಲ ಬಿಡು ಅಂದ್ಬಿಡ್ತಾನೆ ಇಮಿಡಿಯೆಟ್ಲಿ. ಇಲ್ಲಿಬ್ಬರಿಗೆ ಏನಾಗಿದೆ ಈಗ ಗರಡ ಮಭ್ಯವಹರ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ವಿಷಂ ಪುಂಕ್ಷ್ವ ಎರಡು ಒಂದೇ ಕೆಲಸ, ಆ ಪದ ಕೊಡ್ತಾರೆ ಈ ಪದ ಕೊಡ್ತಾರೆ ಅಷ್ಟೇ. ಮಣ್ಣು ತಿನ್ನು ಇವೆಲ್ಲ ಪದಗಳು, ಹಾಳು ಬಾವಿಯಲ್ಲಿ ಬೀಳು ಇವೆಲ್ಲ ಒಂದೇ ರೀತಿಯಾದ ಪದಗಳು. ಆ ಮಾತಿಗೆ ಏನರ್ಥ ಅಂದರೆ ನೀನು ಮಾಡೋ ಕೆಲಸ ಮಾಡೋದು ಒಂದೇ, ವಿಷ ತಿನ್ನೋದು ಒಂದೇ, ಆದ್ದರಿಂದ ಬಿಟ್ಟುಬಿಡು ಅಂತ ಅರ್ಥ. ಇತ್ಯಾದವೋ ಭವಿಷ್ಯತಿ ಸತ್ಯ ಸ್ವರೂಪ ಮಾತ್ರ ಪಶ್ಚೋತ್ತರತ್ವಾ ಸಿದ್ಧತಿ ಯಸ್ಮಿನ್ ಜ್ಯೋತಿರ್ಮಂಡಲೇ ಕಶ್ಚಂದ್ರ ಆಯಿತಿ. ಅಲ್ಲಿ ವಿಷಯ ಬೇರೆ ಇದೆ. ಇಲ್ಲೇನಾಗಿದೆ ಅಂದರೆ ಅಸ್ಮಿನ್ ಜ್ಯೋತಿರ್ಮಂಡಲೆ ಆಕಾಶ ನೋಡಿದ, ಚಂದ್ರ ಇದ್ದಾನೆ ಆಕಾಶದಲ್ಲಿ ಅಂತ ಕೇಳಿದ. ಇವನು ಚಂದ್ರನ ಇವರಿಗೆ ನೋಡಿದವನಲ್ಲ ಅವನು, ಕಶ್ಚಂದ್ರ ಅಂತ ಕೇಳಿದ. ತಕ್ಷಣ ಪ್ರಕೃಷ್ಟ ಪ್ರಕಾಶ ಚಂದ್ರ ಅಂತ ಕೇಳಿದ. ಅತಿ ಹೆಚ್ಚು ಬೆಳಕಿದೆ ನೋಡು ಅವನೇ ಚಂದ್ರ ಅಂತ ಹೇಳಿದ. ಇಲ್ಲೇನಾಗಿದೆ ಅಂದರೆ ಇತಿ ಕೋಯಂ ಇತಿ ಚಂದ್ರ ದೇವದತ್ತ, ಅದೇ ರೀತಿ ಇವನು ಯಾರು ಅಂತ ಕೇಳಿದಾಗ ಸ್ವಯಂ ದೇವದತ್ತ ಅಂತ ಹೇಳಿದ. ಇಲ್ಲಿ ಎರಡರಲ್ಲಿ ಏನಿದೆ ಅಂದರೆ ಸ್ವರೂಪ ಮಾತ್ರೇ ಪ್ರಶ್ನೆ, ಸ್ವರೂಪ ಮಾತ್ರದಲ್ಲಿ ಪ್ರಶ್ನೆ ಹೊರಟಿರೋದು, ವಿಶೇಷಣದ ಬಗ್ಗೆ ಪ್ರಶ್ನೆ ಹೊರಟಿಲ್ಲ. ಯಾವುದ್ರ ಬಗ್ಗೆ ಪ್ರಶ್ನೆ ಇದೆ ಈಗ? ಸ್ವರೂಪದ ಬಗ್ಗೆ ಮಾತ್ರ ಇದೆ. ಆದ್ರಿಂದಾನೆ ಉಳಿದ ವಿಷಯ ಎಲ್ಲ ಬಿಟ್ಟುಬಿಡಬೇಕು ಅಂತ ಹೇಳಿದ. ಸ್ವರೂಪದ ಬಗ್ಗೆ ಮಾತ್ರ ಪ್ರಶ್ನೆ ಬಂದಾಗ ಉಳಿದ ವಿಷಯ ಹೇಳಿದ್ರೆ ಬಿಟ್ಟುಬಿಡಬೇಕು ಅಂತ ಹೇಳಿದ. ಈ ಕೇಸ್ ತಗೊಂಡಿದೆ, ಬೇರೆ ರೀತಿ ಟ್ವಿಸ್ಟ್ ಮಾಡಕ್ಕೆ ಹೊರಟ. ಯಾವುದಕ್ಕೆ ತದ್ದೇಶ ಅದು ಹೇಳ್ತಾರೆ ಈಗ, ಅದನ್ನೇ ಉತ್ತರ ಕೊಡ್ತಾರೆ. ಇತ್ತೀಚೆ ಚಂದ್ರ ದೇವತತ್ವ ಸ್ವರೂಪ ಮಾತ್ರ ಹಿ ಅನೇನ ಪೃಷ್ಟಂ, ಚಂದ್ರನ ಸ್ವರೂಪದಲ್ಲಿ ಕೇಳೋದು ಅವನ ಉದ್ದೇಶ, ಇವನ ಸ್ವರೂಪ ಕೇಳೋದು ಇವನ ಉದ್ದೇಶ. ವಕ್ತಾಚ ವಿಶಿಷ್ಟಾರ್ಥಂ ವದನ್ ಆಮ್ರಾನ್ ಪೃಷ್ಠ ಕೋವಿದಾರಾನ್ ಆಚಕ್ಷಾಣ ಐತಿ ಐತೆ ಇವ ಅನವಧೇಯ ವಚನ ಪ್ರಸಜ್ಜೇತ ಚಿತೇತ್. ಇನ್ನು ನಾವು ಕೇಳಿರೋದು ಆಮ್ರಾನ್ ಅಂದರೆ ಮಾವು ಅಂತ, ಮಾವು ಯಾವುದು ಅಂತ ಕೇಳಿದರೆ ಲೆಕ್ಚರ್ ಹೊಡೆದ, ಕೋವಿದಾರದ ಬಗ್ಗೆ ಮಾತಾಡ್ತಿದ್ದಾರೆ, ಆಮ್ರದ ಬಗ್ಗೆ ಬಿಟ್ಟೇ ಬಿಟ್ಟ. ಅವರು ಕೆಲವು ಪದ್ಧತಿ ರಾಯರ ಬಗ್ಗೆ ಮಾತಾಡಿ, ಟೀಕಾರ ಬಗ್ಗೆ ಮಾತಾಡ್ಬಿಡೋದು, ಟೀಕಾರ ಬಗ್ಗೆ ಕೊಟ್ಟರೆ ಯಾವುದ್ರ ಬಗ್ಗೆ ಮಾತಾಡ್ಬಿಡೋದು, ಅದೇನಂತ ಅದಕ್ಕೆ ಇಷ್ಟೇ ಶಾಸ್ತ್ರ ಪ್ರಕಾರ ಏನು ದೋಷ ಅದಕ್ಕೆ ಅಲ್ಲಿ? ಆ ಅಸಂಗತಿ, ಯಾಕೆ ಆಕಾಂಕ್ಷಾವಿರೋ ಅಸಂಗತಿ, ಹೇಳಿದ್ದೇ ಒಂದು ಕೇಳೋದೇ ಒಂದು. ಆಮ್ರದ ಬಗ್ಗೆ ಮಾವಿನ ಬಗ್ಗೆ ಕೇಳಿದ್ರೆ ಕೋವಿದಾರ ಬಗ್ಗೆ ಹೇಳಿ ಏನಂತ ಅಸಂಗತಿ ಅದು. ಆದ್ರೆ ಅವ್ರು ಹೇಳ್ತಾನೆ ಈಗ ಸ್ವರೂಪದ ಬಗ್ಗೆ ಪ್ರಶ್ನೆ ಕೇಳಿದಾಗ ವಿಶೇಷದ ಬಗ್ಗೆ ಹೇಳಿದ್ರೆ ಏನಾಗುತ್ತೆ? ಅದು ಅಸಂಗತಿ ಆಗುತ್ತೆ ಅಂತ ಎಕ್ಸಾಂಪಲ್ ಕೊಟ್ಟ. ಆಮ್ರವನ್ನು ಕೇಳಿದಾಗ ಕೋವಿದಾರ ಬಗ್ಗೆ ಹೇಳಿದಾಗ ಆಗುತ್ತೆ. ಡೇರ್ಫೋರ್ ಸ್ವರೂಪ ಇವನು ಕೇಳಿದ, ಸ್ವರೂಪ ಅವನು ಹೇಳಿದ ಅಷ್ಟೇ ಹೊರತು ವಿಷಯದ ಬಗ್ಗೆ ಮಾತಾಡಬೇಡಿ ಎಂದ ಅವನು. ಸ್ಯಾದೇವಂ ಇದಕ್ಕೆ ಉತ್ತರ ಕೊಡಬೇಕೀಗ ಆಚಾರ್ಯ ಉತ್ತರ ಕೊಡ್ತಾರೆ. ಇದು ಸ್ವರೂಪ ಮಾತ್ರೇ ಪ್ರಶ್ನೆ ಸ್ಯಾತ್ ನಚೈವಂ. ಇಲ್ಲಿ ಪ್ರಶ್ನೆ ಯಾವಾಗಲೂ ಕೂಡ ಸ್ವರೂಪದ ಬಗ್ಗೆ ಅಲ್ವೇ ಅಲ್ಲ, ಇದು ಇಂಪಾರ್ಟೆಂಟ್. ಪ್ರಶ್ನೆ ಕೇಳೋನಾಗಲಿ ಪ್ರಶ್ನೆ ಉತ್ತರ ಕೊಡೋನಾಗಲಿ ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳಿಲ್ಲ ಬರೀ ಅವನು, ಬರೀ ಸ್ವರೂಪದ ಬಗ್ಗೆ ಅವನೂ ಪ್ರಶ್ನೆ ಕೇಳಿಲ್ಲ, ಬರೀ ಸ್ವರೂಪದ ಇವನೂ ಹೇಳೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್. ನಚೈವಂ ಸ್ವರೂಪ ಮಾತ್ರಸ್ಯ ಸಿದ್ಧತ್ವಾ ನಹಿ ಕಶ್ಚಿತ್ ಸಿದ್ಧಂ ಪೃಚ್ಛತಿ ಇತ್ಯಾಹ. ಯಾವಾಗಲೂ ಸ್ವರೂಪ ಗೊತ್ತಿದ ಮೇಲೇ ಮುಂದಿನ ಪ್ರಶ್ನೆ. ಈಗ ಎದುರಿಗೆ ಒಬ್ಬ ನಿಂತಿದ್ದಾನೆ, ಇವ್ರು ಯಾರು ಗೊತ್ತಾದ್ರು ಗೊತ್ತಿಲ್ಲ ಅಂದ್ಬಿಟ್ಟು. ಗೊತ್ತಿಲ್ಲ ಅಂದರೆ ಏನರ್ಥ? ಏನು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಏನು ಗೊತ್ತ ಅವನಿಗೀಗ? ಅವರು ಮನುಷ್ಯ ಗೊತ್ತು, ನಿಮಗೆ ಬೇಕಾದೆಲ್ಲ ಗೊತ್ತಿದೆ. ಆದರೆ ಯಾವ ದೃಷ್ಟಿ ಹೇಳಕ್ಕೆ ಕೊಡಿ, ಅದು ನನಗೆ ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ. ಸ್ವರೂಪ ಮಾತ್ರ ಸಿದ್ಧ ಆಗಿದೆಯೋ ಇಲ್ಲ ಈಗ? ಎದುರಿಂತಿರೋ ವ್ಯಕ್ತಿ ಎದುರಿಂತಿರೋ ವ್ಯಕ್ತಿ ಸಿದ್ಧವಾಗಿದೆಯೋ ಇಲ್ವೋ? ಸಿದ್ಧವಾಗಿದೆ. ದೇರ್ಫೋರ್ ಸ್ವರೂಪ ಮಾತ್ರ ಪ್ರಶ್ನೆ ಕೇಳಿಲ್ಲ. ಈಗ ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳ್ತಿರೋದು? ವಿಶೇಷದ ಬಗ್ಗೆನೇ ಪ್ರಶ್ನೆ ಕೇಳ್ತಾರೆ. ಇವ್ರು ಯಾರು ಗೊತ್ತಿಲ್ವಾ ಅಂತ ಕೇಳಿದ ತಕ್ಷಣ ಗೊತ್ತಿಲ್ಲ ಅಂತ. ಅವ್ರು ಗೊತ್ತಲ್ಲ ಅಂತ ಗೊತ್ತು, ಅವ್ರ ಮಗನೇ ಇವರು ಅಂತ ಅವೋ ಗೊತ್ತಾಯ್ತು ಅಂದ್ಬಿಟ್ಟು. ಆ್ಯಕ್ಚುಲಿ ಒಂದು ವಿಷಯ ಗೊತ್ತಿದೆ ಅವನಿಗೆ, ಇವನೊಬ್ಬ ಮನುಷ್ಯ ಗೊತ್ತಿದೆ, ಎಲ್ಲ ಗೊತ್ತಿದೆ. ಅದೇನು ಗೊತ್ತಾಗಬೇಕಾಗಿತ್ತು ಅವನಿಗೆ? ಇದ್ದವ್ರ ಮಗ ಅಂತ ಮಾತ್ರ ಗೊತ್ತಿದ್ದೆ. ಸೊ ಏನು ಗೊತ್ತಾಯ್ತು? ವಿಶೇಷಣ ಗೊತ್ತಾಯ್ತು ಹೊರತು ಏನು ಗೊತ್ತಾಗಲಿಲ್ಲ, ಬರೀ ಸ್ವರೂಪ ಗೊತ್ತಾಗಲಿಲ್ಲ. ಚಂದ್ರ ಅಂತ ಹೇಳಿದಾಗ ಹೇಳಿದಾಗಲೇ ಗೊತ್ತಾಯ್ತು ಚಂದ್ರ ಅಂತ ಒಬ್ಬನಿದ್ದಾನೆ ಅಂತ ಗೊತ್ತಾಯ್ತು. ಮುಂದಿನ ಪ್ರಶ್ನೆ ಏನೀಗ, ಅವನ ಲಕ್ಷಣ ಏನು ಅಂತ ಪ್ರಶ್ನೆ ಬಂತು. ಆ ಪ್ರಕೃಷ್ಟ ಪ್ರಕಾಶ ಅಂತ ಹೇಳಿದರು, ಸರಿಯಾಗಿದೆ. ಧರಿಸುವ ಸಿದ್ಧ ಸ್ವರೂಪದಲ್ಲಿ ಯಾವಾಗಲೂ ಪ್ರಶ್ನೆ ಕೇಳೋ ಚಾನ್ಸ್ ಇಲ್ಲ. ಯಾತಕ್ಕೆ? ಸ್ವರೂಪ ಸಿದ್ಧವಾದ್ಮೇಲೆ ಪ್ರಶ್ನೆ ಶುರುವಾಗೋದು. ಅರ್ಥ ಆಯ್ತಾ? ಸ್ವರೂಪ ಸಿದ್ಧವಾದ್ಮೇಲೆ ಪ್ರಶ್ನೆ ಶುರುವಾಗೋದ್ರಿಂದ ಸ್ವರೂಪ ಮಾತ್ರದಲ್ಲಿ ಯಾರು ಕೂಡ ಏನು ಕೇಳೋದಿಲ್ಲ, ಪ್ರಶ್ನೆ ಕೇಳೋದಿಲ್ಲ, ಇಲ್ಲಂತ ಪ್ರಶ್ನೆ ಬಂದಿಲ್ಲ. ಸ್ವಯಂ ದೇವದತ್ತ ಅನ್ನೋ ಕೇಸಾಗಲಿ, ಪ್ರಕೃಷ್ಟ ಪ್ರಕಾಶ ಚಂದ್ರ ಅನ್ನೋ ಕೇಸಾಗಲಿ, ಎರಡೂ ಕೂಡ ಯಾವುದ್ರಲ್ಲಿ ಹೊರಟಿಲ್ಲ? ಬರೀ ಸ್ವರೂಪ ಮಾತ್ರ ಹೊರಟಿಲ್ಲ. ದೇವದತ್ತ ಆದ ಸ್ವರೂಪ ಮಾತ್ರ ಸಿದ್ಧತ್ವ ನ ಸ್ವರೂಪ ಮಾತ್ರೇ ಪ್ರಶ್ನೆ. ಹಾ, ಆಚಾರ್ಯ ಮಾತ್ರ ದೇವದತ್ತ ಆದಿ ಸ್ವರೂಪ ಮಾತ್ರ. ಆದಿ ಯಾತಕ್ಕೆ ತಗೊಂಡ್ರು? ಚಂದ್ರ ಇದ್ದಾನಲ್ಲ, ಅದಕ್ಕೋಸ್ಕರ. ದೇವದತ್ತಾದಿ ಸ್ವರೂಪ ಮಾತ್ರ ಸಿದ್ಧತ್ವ ನ ಸ್ವರೂಪ ಮಾತ್ರೇ ಪ್ರಶ್ನೆ. ಹಾ, ದೇವದತ್ತ ಚಂದ್ರ ಮೊದಲಾದವರ ಸ್ವರೂಪ ಸಿದ್ಧವಾಗಿರೋದ್ರಿಂದ ಸ್ವರೂಪ ಮಾತ್ರ ಪ್ರಶ್ನೆ ಇಲ್ಲ. ಅವನು ವಿಶೇಷ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆ ಹೊರಟಿರೋದು. ನಾನು ಪ್ರಾಕ್ ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ತೇ ಉದಾಹರಣ ಪ್ರಥಮಂ ನಿರಾಕೃತ್ಯ ಪ್ರಶ್ನಾತ್ ಪಶ್ಚಾತ್ ಸ್ವಯಂ ದೇವದತ್ತ ಇತ್ತೇತ ನಿರಾಕೃತಂ ಅಥ ಚಂದ್ರಾದಿ ಮಾತ್ರ ಸ್ಥಿತಿ ವಕ್ತವ್ಯಂ ಕಿಮರ್ಥಂ ಕ್ರಮಭಂಗ ಉಚ್ಯತೆ. ಇದು ಎಷ್ಟು ಟೀಕಾರ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಅಂದ್ರೆ, ಇದು ದೃಷ್ಟಾಂತ ಕೊಡ್ಬೇಕಾದ್ರೆ ಫಸ್ಟ್ ಯಾವ್ದು ಕೊಟ್ಟಿದ್ರಿಲ್ಲಿ ಅವನು? ಚಂದನ್ ಫಸ್ಟ್ ಕೊಟ್ಟಿದ್ದೋ ದೇವದತ್ತ ಫಸ್ಟ್ ಕೊಟ್ಟಿದ್ದೋ? ಚಂದನ್ ಫಸ್ಟ್ ಕೊಟ್ಟಿತ್ತು, ಆಮೇಲೆ ದೇವದತ್ತ ಒಂದು ಕೊಟ್ಟಿತ್ತು. ಆಚಾರ್ಯ ಉತ್ತರ ಕೊಡ್ಬೇಕಾದ್ರೆ ಕೂಡ ಏನ್ ಮಾಡಿದ್ರು? ಚಂದ್ರನ ಬಗ್ಗೆ ಮೊದಲು ಉತ್ತರ ಕೊಟ್ಟು ಸೂರ್ಯ ಆಮೇಲೆ ದೇವದತ್ತನ ಬಗ್ಗೆ ಉತ್ತರ ಕೊಟ್ಟಿದ್ರು. ಇಲ್ಲಿ ಹೇಳ್ಬೇಕಾದ್ರೆ ಏನ್ ಮಾಡಿದ್ರು? ದೇವದತ್ತಾದಿ ಸ್ವರೂಪ ಅದ್ಬೇಕು. ಏನನ್ಬೇಕಾಯ್ತು ಅವ್ರ ಆಚಾರ್ಯಗ? ಚಂದ್ರಾದಿ ಸ್ವರೂಪ ಅನ್ಬೇಕಾಯ್ತು. ಯಾಕಂದ್ರು? ಇದನ್ನೆಲ್ಲ ಟೀಕಾರ ಬೆಳೀತಾರೆ. ಅದಕ್ಕೇನಂತ ಹೆಸರಾಯ್ತು ಅವರಿಗೆ? ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ದೈತೀರ್ಥವಾಕ್. ಆಚಾರ್ಯ ಪ್ರತಿಯೊಂದು ಮಾತು ಹೇಳಬೇಕಾದ್ರೂ ಕೂಡ ಒಂದು ಉದ್ದೇಶ ಇಟ್ಕೊಂಡು ಮಾತಾಡ್ತಾರೆ. ಉಳಿದವರಾಗಿದ್ದರೆ ಏನೋ ಹೇಳ್ತಾರೆ, ಯಾಕೆ ಎಲ್ಲರೂ ಪ್ರಶ್ನೆ ಕೇಳೋಕೆ ಹೋಗ್ತೀರಿ, ಸುಮ್ಮನೆ ಕೂತ್ಬಿಡಿ. ಏನೋ ಪಾಪ, ಅವರು ಅಲ್ಲಿ ತೋರಿಸ್ತು ಅಲ್ಲಿ ಹೇಳಿ, ಇಲ್ಲಿ ತೋರಿಸ್ತು ಇಲ್ಲಿ ಹೇಳಿದರು. ಇದು ಕಾವ್ಯದಲ್ಲಿ ಹಾಗೆ ಹೇಳುವುದು, ಶಾಸ್ತ್ರದಲ್ಲಿ ಹಾಗೆ ಹೇಳಬಾರ್ದು. ಶಾಸ್ತ್ರದಲ್ಲಿ ಹಾಗೆ ಹೇಳಬೇಕು ಯಾವಾಗಲೂ? ಪ್ರತಿಯೊಂದು ಏನಾಗಿರೋ ಅಕ್ಯುರೇಟ್ ಆಗಿರ್ಬೇಕು. ಕಾವ್ಯದಲ್ಲಿ ಹೇಗಿರಬೇಕಾಗಿಲ್ಲ, ಕಾವ್ಯದಲ್ಲಿ ಹೇಗಿದ್ರೆ ಸಾಕು, ಕಾವ್ಯದಲ್ಲಿ ಹೇಗಿದ್ರು ಸಾಕು. ಅದು ಶಾಸ್ತ್ರದಲ್ಲಿ ಹಾಗಲ್ಲ, ಅದೇ ರೀತಿಯೇ ಇರಬೇಕು. ಈ ಶಾಸ್ತ್ರಕ್ಕೂ ಕಾವ್ಯಕ್ಕಿರೋ ವ್ಯತ್ಯಾಸ ಇದೆ. ಎಲ್ಲ ಜನ ಏನು ಮಾಡ್ತಿದ್ದಾರೆ ಇವತ್ತು, ಎಲ್ಲ ಮತಗಳನ್ನ ಕಾವ್ಯ ಓದ್ದಾಗ ಓದ್ತಿದ್ದಾರೆ. ಅದಕ್ಕೋಸ್ಕರ ಪಾಪ ಏನೋ ಹೇಳ್ತಾರೆ, ಯಾಕೆ ಅವ್ರು ಬೈತೀನಿ ಶುರು ಮಾಡಿಬಿಡ್ತಾರೆ. ಏನೋ ಹೇಳಿ, ಸ್ಟೀಲ್ ಪಾತ್ರೆಗಳು ಮೋಸಾರು ಪರವಾಗಿಲ್ಲ, ಬಂಗಾರದಲ್ಲಿ ಮೋಸಾರು ಯಾರೋ ಪಾಪ ಅನ್ನಕ್ಕಾಗತ್ತಾ? ಸ್ಟೀಲ್ ಪಾತ್ರೆಗಳು ಮೋಸಾರು ಏನು ಮಾಡ್ಬೋದು ಅವಾಗ? ಅವನು ಹೋಗಿ 10-20 ರೂಪಾಯಿ ಹೋಗ್ಲಿ ಬಿಡೋದು ಬಿಡ್ತಾರೆ. ಅಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಮಾಡ್ಕೊಳಕ್ಕಾಗತ್ತೆ ಯಾರು ಕೂಡ. ಸೊ ಶಾಸ್ತ್ರ ಯಾವಾಗಲೂ ಎಂಥದ್ದು? ಅಲ್ಲಿ ಲೆಟರ್ ಬೈ ಲೆಟರ್, ಸಿಲೆಬಲ್ ಬೈ ಸಿಲೆಬಲ್ ಏನಾಗಿರ್ಬೇಕದು? ಅಕ್ಯುರಸಿ ಇರಬೇಕು. ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಇಲ್ಲಿ ಅದಕ್ಕೆ ಇಲ್ಲಿ ಅತಿ ಆಯ್ತಲ್ಲ, ಅದಕ್ಕೆ ಆಗಿಲ್ಲ ಅಂತ ತೋರಿಸ್ತಾರೆ. ದೇವದತ್ತ ಸ್ವರೂಪವಾದ ನಾನು ಪ್ರಾಕ್ ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ತೇ ಉದಾಹರಣ. ಅಷ್ಟು ವಾಕ್ಯ ಅರ್ಥ ಆಗುತ್ತೆ ಈಗ. ನಾನು ಪ್ರಾಕ್ ಅಂದರೆ ಹಿಂದೆ, ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ತೇ ಉದಾಹರಣ ಪ್ರಥಮಂ ನಿರಾಕೃತ್ಯ, ಒಂದು ನಿರಾಕರಣೆ ಮಾಡಿ. ಪಶ್ಚಾತ್ ಸ್ವಯಂ ದೇವದತ್ತ ಇತ್ತೇತ ನಿರಾಕೃತಂ, ಆಮೇಲೆ ಸ್ವಯಂ ದೇವದತ್ತ ಅನ್ನೋ ಕೇಸನ್ನು ಎಕ್ಸಾಮಿನ್ ಮಾಡಿದಿರಿ. ಇಲ್ಲಿ ಹೇಳಬೇಕಾದ್ರೆ ಅತ ಚಂದ್ರಾದಿ ಮಾತ್ರ ಸ್ಥಿತಿ ವಕ್ತವ್ಯಂ, ದೇವದತ್ತಾದಿ ಸ್ವರೂಪ ಅನ್ನಬಾರ್ದು, ಚಂದ್ರಾದಿ ಸ್ವರೂಪ ಮಾತ್ರ ಅಂತ ಹೇಳಬೇಕಾಗಿತ್ತು. ಕಿಮರ್ಥಂ ಕ್ರಮಭಂಗ, ಕ್ರಮ ಯಾಕೆ ಚೇಂಜ್ ಮಾಡಿದರು? ಉಚ್ಚತೆ ಹೇಳ್ತೇವೆ, ಟೀಕಾರ ಹೇಳ್ತಾರೆ, ಉತ್ತರ ಕೊಡ್ತೇವೆ. ಪರೇಣ ಸ್ವಗ್ರಂಥೆ ಪ್ರಕೃಷ್ಟಾದಿ ವಾಕ್ಯ ವಿಷಯ ಇವ ಪ್ರಶ್ನ ಅನುಪತ್ತಿರ್ವಿತ್ಪಾದಿತ ಸ್ವಯಮಿತ್ಯತ್ರ ತು ವಾಚ್ಯಾರ್ಥ ಅನುಪತ್ತಿರೇವ. ಅತಃ ಚಂದ್ರಾದಿ ಸ್ವರೂಪ ಮಾತ್ರಸ್ಯ ಇತ್ಯುಚ್ಯವಾನೇ ಪ್ರಕೃಷ್ಟಾದಿ ವಾಕ್ಯ ವಿಷಯ ಅನುಪತ್ತಿ ಪರಿಹಾರ ಇವಯಮಿತಿ ವಿಜ್ಞಾಯೇತ ತದುಭಯ ವಿಷಯತಾಂತು ಜ್ಞಾಪಯಿತು ಕ್ರಮಭಂಗ ಏವಮಪಿ ಸ್ವಯಮಿತ್ಯೇತ ವಿಷಯತೈವ ನಾಶ್ಯೈತೆ ಇತಿ ಚೇನ್ನ. ಪ್ರಕೃಷ್ಟಾದಿ ವಾಕ್ಯ ವಿಷಯತ್ವಶ್ಚ ಪರಸಿದ್ಧತ್ವೇನ ಸುಜ್ಞಾನತ್ವಾತ್ ಪರಾನುಕ್ತಂ ಕಸ್ಮಾತ್ ಶಂಕನೀಯಮಿತಿ ಚೇನ್ನ ನ್ಯಾಯಪ್ರಾಪ್ತಶ್ಚಾಪಿ ಪರಿಹಾರ್ಯತ್ವಾತ್. ಅದಕ್ಕೆ ಉತ್ತರ ಇದಿಷ್ಟು ಕೂಡ. ಏನು ಉಚ್ಚತೆ ಹೇಳ್ತೇವೆ? ಪರೇಣ, ಪರೇಣ ಅಂದ್ರೇನು? ಪ್ರತಿವಾದಿಯಿಂದ ಅಂತ. ಪ್ರತಿವಾದಿಯಿಂದ ಸ್ವಗ್ರಂಥೆ ಪರ ಹರಿದೇವ ಪರ ಅಂತ ಅರ್ಥ ಮಾಡ್ಕೊಂಡು ಬರೋದು. ಪರೇಣ ಅಂದರೆ ಹರಿ ಪರ, ಪರ ಹರಿಯಿಂದ ಅಂತ ಅರ್ಥ ಮಾಡಿಕೊಂಡ್ರೆ ಪಂಚಿತ ಆಗುತ್ತೆ. ಕೆಲವು ಪದಗಳು ಇಲ್ಲಿ ಯಾವುದ್ರಲ್ಲಿ ಉಪಯೋಗಿಸಿರ್ತಾರೆ ಪ್ರಸಂಗದಲ್ಲಿ? ಪರಕೀಯರು, ಅಲ್ಲಿ ಅರ್ಥ ಬೇರೆ. ಪರಕೀಯರು, ಸ್ವಕೀಯರು, ಅಲ್ಲಿ ಪರಸ ಅರ್ಥ ಬೇರೆ ಆಗಿಬಿಡುತ್ತೆ. ಸ್ವಗ್ರಂಥೆ ಪ್ರಕೃಷ್ಟಾದಿ ವಾಕ್ಯ ವಿಷಯ ಸ್ವಗ್ರಂಥೆ ತಮ್ಮ ಗ್ರಂಥಗಳಲ್ಲಿ ಪ್ರಕೃಷ್ಟಾದಿ ವಾಕ್ಯ ವಿಷಯ ಪ್ರಶ್ನಾನುಪತ್ತಿ ಉತ್ಪಾದಿತ. ಪ್ರಕೃಷ್ಟಾದಿ ವಾಕ್ಯ ವಿಷಯದಲ್ಲೇನೆ ಪ್ರಶ್ನೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಸ್ವಯಮಿತ್ರತ್ವದ್ದು ವಾಚ್ಯಾರ್ಥ ಅನುಪತ್ತಿರೇವ. ಅಲ್ಲೇನು ಮಾಡಿದ್ದಾರೆ? ಪ್ರಶ್ನಾರ್ಥ ಪ್ರಶ್ನಾರ್ಥಕ್ಕೆ ಅನುಪತ್ತಿ ಆಗೋದು ಬೇರೆ, ವಾಚ್ಯಾರ್ಥ ಅನುಪತ್ತಿ ಆಗೋದು ಬೇರೆ. ಅಂದರೆ ಪ್ರಶ್ನೆಗೂ ಉತ್ತರಕ್ಕೂ ಟ್ಯಾಲಿ ಆಗದೆ ಹೋದರೆ ಪ್ರಶ್ನಾರ್ಥ ಅನುಪತ್ತಿ, ಆಮೇಲೆ ಮುಖ್ಯಾರ್ಥಕ್ಕೂ ವಾಚ್ಯಾರ್ಥಕ್ಕೂ ಟ್ಯಾಲಿ ಆಗದೆ ಹೋದರೆ ಅದು ವಾಚ್ಯಾರ್ಥ ಅನುಪತ್ತಿ. ಅದು ಅದರಿಂದ ಮೋರ್ ಇಂಪಾರ್ಟೆಂಟ್ ಯಾವುದಿದ್ದರಲ್ಲಿ ವಾಚ್ಯಾರ್ಥ ಅನುಪತ್ತಿ ಏನು ಹೇಳ್ತಾರೋ ಅದು ಇಂಪಾ ಕೂಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮೋಸ್ಟ್ ಇಂಪಾರ್ಟೆಂಟ್. ಅತಃ ಚಂದ್ರಾದಿ ಸ್ವರೂಪ ಮಾತ್ರ ಸೆಟ್ಟು ಉಚ್ಚಮಾನೆ ಪ್ರಕೃಷ್ಟಾದಿ ವಾಕ್ಯ ವಿಷಯ ಅನುಪತ್ತಿ ಪರಿಹಾರ ಏವಮಿತಿ ವಿಜ್ಞಾಯೇತ. ಸೊ ಫೋರ್ ಚಂದ್ರಾದಿ ಸ್ವರೂಪ ಮಾತ್ರ ಒಂದು ಪ್ರಶ್ನೆ ಇದೆ, ಆಮೇಲೆ ಸ್ವಯಂ ದೇವತೃತ್ವ ಇನ್ನೊಂದು ಪ್ರಶ್ನೆ ಇದೆ. ಎರಡರಲ್ಲೂ ಕೂಡ ಹೆಚ್ಚು ಇಂಪಾರ್ಟೆಂಟ್ ಯಾವುದಕ್ಕೆ ಕೊಟ್ಟಿರೋದು ಅವನೀಗ? ಸ್ವಯಂ ದೇವತತ್ವಕ್ಕೆ. ಈಗ ತತ್ವಮಸಿ ಎಂಬ ಕೇಸ್ ಯಾವುದಕ್ಕೆ ಹತ್ರ ಬರುತ್ತೆ? ಸ್ವಯಂ ದೇವತತ್ವಕ್ಕೆ. ಅದಕ್ಕೋಸ್ಕರ ಆಚಾರ್ಯರು ಅದಕ್ಕೆ ಒತ್ತು ಕೊಟ್ಟಿದ್ದರಿಂದ ಅವನು ಮೇನ್ ಪಾಯಿಂಟ್ ಏನಿದೆ ಅದಕ್ಕೆ ಉತ್ತರ ಕೊಡೋದಕ್ಕೋಸ್ಕರ ಆಚಾರ್ಯ ಏನು ಮಾಡಿ ಕ್ರಮ ಚೇಂಜ್ ಮಾಡಿಬಿಟ್ರು. ದೇವ ತದುಭಯ ವಿಷಯ ತಾಂತ ಜ್ಞಾಪಯಿತು ಕ್ರಮಭಂಗ. ಬರೀ ಅದೊಂದು ಹೇಳಿಬಿಟ್ರೆ ಪ್ರಕೃಷ್ಟ ಪ್ರಕಾಶ ಬಿಟ್ಟು ಹೋಗ್ತಿತ್ತು. ಅದು ಆದಿ ಸೇರಿಸಿದ್ರು, ಆದಿ ಸೇರಿಸಿದ್ರಿಂದ ಅದು ಇನ್ಕ್ಲೂಡ್ ಆಯಿತು. ಪ್ರಧಾನವಾದ ದೇವದತ್ತ ಅದು ಇನ್ಕ್ಲೂಡ್ ಆಯಿತು. ನಿಮ್ಗೆ ಅರ್ಥ ಆಗಿರೋ ಕ್ರಮದೊಳಗೆ ಪ್ರಕೃಷ್ಟ ಪ್ರಕಾಶದ ಮೊದಲು ತಗೊಂಡ್ರು. ಈಗ ಅಟ್ಯಾಕ್ ಮಾಡೋ ಕ್ರಮದೊಳಗೆ ಯಾವ್ದು ಇಂಪಾರ್ಟೆಂಟ್ ಆಯ್ತು? ಈಗ ದೇವದತ್ತನ ಇಂಪಾರ್ಟೆಂಟ್ ಆಯ್ತು. ಅದಕ್ಕೆ ಅದನ್ನು ತಗೊಂಡ್ರು. ಏವೋಪಿ ಸ್ವಯಂ ಇತ್ಯಾತೆ ವಿಷಯತೈವ ಸ್ಥಾಚೇತಿ ಚೆನ್ನ ಪ್ರಕೃಷ್ಟಾದಿ ವಾಕ್ಯ ವಿಷಯತ್ವ ಪರಸಿದ್ಧತ್ವೇನ ಸುಜ್ಞಾನತ್ವ ಪರಾರುಕ್ತಂ ಕಸ್ಮಾತ್ ಶಂಕನೀಯಮಿತಿ ಚೆನ್ನ ನ್ಯಾಯಪ್ರಾಪ್ತಶಾಪಿ ಪರಿಹಾರ್ಯತ್ವ. ನಾನು ಚಂದ್ರದೇವದತ್ತಾದಿ ಸ್ವರೂಪಂ ಸಿದ್ಧಮಿ ಸಂಕೀರ್ಣತೆಯೈವ ನತು ವ್ಯಾವೃತ್ತತ್ವಾದಿನ ಅತ ಸ್ವರೂಪ ಮಾತ್ರ ಪ್ರಶ್ನೋ ಯುಜ್ಯತೆ. ಅತಯವ ಪ್ರಕಾಶ ಇತ್ಯೇವ ಭುಕ್ತೇ ನಕ್ಷತ್ರಾದೌ ಪ್ರಸಂಗಾತ್ ಪ್ರಕೃಷ್ಟ ಇತ್ಯೇವ ಚ ಅಭೀತೆ ಸಂತಮಸೇಪಿ ಪ್ರಸಂಗಾತ್ ನಕ್ಷತ್ರಾದಿ ವ್ಯಾವೃತ್ಯ ಚಂದ್ರ ಸ್ವಲಕ್ಷಣ ಪ್ರತಿಪಾದನಾಯ ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ಯಾಹ. ಮತ್ತೆ ಪ್ರಶ್ನೆ ಮಾಡಿದವನು, ಇಲ್ಲ ಇಲ್ಲ ಸ್ವರೂಪ ಮಾತ್ರದಲ್ಲಿ ಪ್ರಶ್ನೆ ಅಲ್ಲ, ಸ್ವರೂಪ ಮಾತ್ರ ಇನ್ನೂ ಕೆಲವು ವಿಷಯ ಕೇಳಕ್ಕೆ ಕೊಟ್ಟಿದ್ದಾನೆ. ಸ್ವರೂಪ ಮಾತ್ರದಲ್ಲೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ ಅಂತ ನಾವು ಹೇಳಿದ್ದಕ್ಕೆ ಏನು ಹೇಳ್ತಾನೆ, ಅದರಲ್ಲೇ ಉತ್ತರ ಅವನ ಒಂದು ಅಭಿಪ್ರಾಯ ಇದೆ ಅಂತ ಹೇಳೋದಕ್ಕೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅದು ನಾಳೆ ನೋಡೋಣ.